ಅನ್ಯವರ್ಣನ ಹಾಗೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೇಳಿದ್ರಂತೆ, ವರ್ಣ ನನಗೆ ಸಮಸ್ಯೆ ಬಂದಿದೆ, ಈಗ ನನ್ನ ಶಕ್ತಿ ಸರಿ ಹೋಗಬೇಕು, ಆದ್ದರಿಂದ ಸ್ವಲ್ಪ ನಿನ್ನಲ್ಲಿ ಧನಸ್ಸು ಇದೆಯಲ್ಲ ಕೊಡು ಅಂತ ಕೇಳುತ್ತಾರೆ. ವರ್ಣ ಧನಸ್ಸನ್ನು ಕೊಟ್ಟರಂತೆ. ಉಡಿದವರು ಯಾರಿಗೂ ಗೊತ್ತಿಲ್ಲ, ಅದು ವರ್ಣನ ಧನಸ್ಸು ಅಂತ ಎಲ್ಲ ತಿಳ್ಕೊಂಡವರು. ಧನಸ್ಸು ಅಲ್ಲ, ಅದು ಬ್ರಹ್ಮದೇವರ ಧನಸ್ಸು ಅಂತ ಹೇಳಿ. ಬ್ರಹ್ಮದೇವರ ಧನಸ್ಸು, ವಿಷ್ಣುವಿನ ಧನಸ್ಸಿದೆ ಶಾರಂಗ ಅಂತ ಅದಕ್ಕೆ ಹೆಸರು, ಶಿವನ ಧನಸ್ಸಿದೆ ಪಿನಾಕ ಅಂತ ಹೆಸರು. ಇಷ್ಟು ಜನಕ್ಕೆ ಗೊತ್ತು, ಬ್ರಹ್ಮದೇವರು ಒಂದು ಧನಸ್ಸಿದೆ ಅಂತ ಜನಕ್ಕೆ ಗೊತ್ತಿಲ್ಲ. ಅವರಿಗೊಂದು ಧನಸ್ಸಿದೆ ಗಾಂಡೀವ ಅಂತ ಅದಕ್ಕೆ ಹೆಸರು. ಇವತ್ತು ಯಾರು ಬರ್ತಾರೆ ಕರೋಡ್ಪತಿ ಕೇಳ್ತಾರಲ್ಲ ಕೋಟ್ಯಂತರ ರೂಪಾಯಿ ಬಹುಮಾನದನ್ನ, ಗಾಂಡೀವ ಯಾರು ಧನಸ್ಸು, ಅರ್ಜುನ ಧನಸ್ಸು ತಡೆ ಬಿಡ್ತಾರೆ. ರಾಂಗ್ ಆನ್ಸರ್, ಅದು ಅರ್ಜುನ ಧನಸ್ಸು ಅಲ್ಲ, ಅದು ಬ್ರಹ್ಮದೇವರ ಧನಸ್ಸು. ಬ್ರಹ್ಮಣ ನಿರ್ಮಿತಂ ಪೂರ್ವಂ ಅಂತಾನೆ ಮಹಾಭಾರತ ಹೇಳು. ಈ ಕುಮಾರ ವ್ಯಾಸ ಗುಂಪು ಯಾರೋ ಮಾತನ್ನು ಬರೆದಿಲ್ಲ, ಮೂಲ ಸ್ಪಷ್ಟ ಮಹಾಭಾರತದಲ್ಲುಂಟು. ಆಚಾರ್ಯ ಒಬ್ಬರೇ ಅದನ್ನು ಬರೆದವರು. ಅದು ಬ್ರಹ್ಮದೇವರ ಧನಸ್ಸು, ಆದ್ದರಿಂದ ಅದು ಕೈಯಲ್ಲಿದ್ದರೆ ಸೋಲೆ ಇಲ್ಲ ಅಂತ ಧನಸ್ಸನ್ನು ತರ್ತಾ ಇದ್ದಾನೆ. ಒಂದು ತ್ರಿಮೂರ್ತಿಗಳ ಧನಸ್ಸುಗಳ ಹೆಸರುಗಳೇನು, ಈ ಮೂರು ಜನ ಹೆಸರು ಎರಡು ಗೊತ್ತಿತ್ತಲ್ಲ, ಮೂರೇ ಗೊತ್ತಾಯ್ತು. ಈಗ ಗಾಂಡೀವ ಧನಸ್ಸು ಅರ್ಜುನನಿಗೆ ವರ್ಣನಿಂದ ಬಂತು. ವರ್ಣನಿಗೆ ಎಲ್ಲಿಂದ ಬಂದಿತ್ತು ಅಂದರೆ, ವರ್ಣ ಅದನ್ನ ಇಸ್ಕೊಂಡಿದ್ದು ಚಂದ್ರನಿಂದ, ಚಂದ್ರನಿಗೆ ಬಂದಿದ್ದು ಇಂದ್ರದೇವರಿಂದ, ಇಂದ್ರದೇವರು ಬಂದಿದ್ದು ರುದ್ರದೇವರಿಂದ, ಅವರಿಗೆ ಬಂದಿದ್ದು ಬ್ರಹ್ಮದೇವರಿಂದ, ಅದು ದೇವರ ಕೃಷ್ಣ ಅವರಿಗೆ ಕೊಟ್ಟಿತ್ತು. ಈ ಸ್ಟ್ರೀಮಲ್ಲಿ ಬಂದಿತ್ತು ಅದೊಂದು, ಆ ಧನಸ್ಸನ್ನು ವರ್ಣದೇವರು ಇಟ್ಕೊಂಡಿದ್ರು. ಈ ಕೇಳಿದ್ದಕ್ಕೆ ಆಯ್ತು ತಗೋ ಅಂತ ಕೊಟ್ರಂತೆ ಅರ್ಜುನನಿಗೆ. ಅದು ಸಿಕ್ಕಾಗಾಯ್ತು. ಬತ್ತಳಿಕೆಗಳು ಬೇಕಲ್ಲ, ಈಗ ಅಕ್ಷಯ ಬತ್ತಳಿಕೆಗಳು, ಅದು ತೆಗೆದ್ರೆ ಇದೇ ಆಗೋದಿಲ್ಲ ಸ್ಟಾಪ್ ಎಂದು ಕೂಡ, ಅದಕ್ಕೆ ಕೊನೆ ಹೆಸರೇ ಇಲ್ಲ, ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಅಂತ. ಎರಡು ಅಕ್ಷಯ ಬತ್ತಳಿಕೆಗಳು, ಮತ್ತೆ ಈ ಕಡೆ ಒಂದು ಈ ಕಡೆ ಒಂದು, 1,000 ಅಂತ ನಮ್ಮ ಪ್ರಶ್ನೆ. ಎಷ್ಟೋ ಕಡೆ ಒಂದೊಂದು ಬತ್ತಳಿಕೆ ಹಾಕಿರೋದೇ ಜಾಸ್ತಿ, ತುಂಬಾ ಜನಗಳು ವಿಗ್ರಹಗಳಿಗೆ ಒಂದು ಬತ್ತಳಿಕೆ ಹಾಕಿರುತ್ತಾರೆ. ಯಾಕಂದ್ರೆ ಶಿಲ್ಪಿಗೆ ಅವನು ಯೋಧನಾಗಿದ್ರೆ ಗೊತ್ತಾಗುತ್ತೆ, ಪಾಪ ನೋಡಿದ್ರೆ ಒಂದಿದ್ರೆ ಸಾಕು ಅಂತ ತಿಳ್ಕೊಂಡ. ಭಾರಿ ಸಮರ್ಥರಾಗಿ ಒಂದು ಬತ್ತಳಿಕೆ ಒಯ್ಯೋದಿಲ್ಲ, ಎರಡು ಬತ್ತಳಿಕೆ ಒಯ್ದಿರುತ್ತಾರೆ. ಕಾರಣ ಏನು ಅಂದ್ರೆ, ಈ ಕಡೆಯಿಂದ ಹೀಗೆ ಹೇಳ್ಕೋತಾರೆ, ಈ ಕಡೆ ಹೀಗೂ ಹೇಳ್ಕೋತಾರ ಬಾಣಗಳನ್ನು. ಅರ್ಜುನ ಎಂಥವನು ಗೊತ್ತಿನ ಸವ್ಯ ಸಾಚಿಯವು, ಬಲಗೈಯಿಂದ ಯುದ್ಧ ಮಾಡ್ತಾ ಎಡಗೈಯಿಂದ ಯುದ್ಧ ಮಾಡ್ತಿದ್ದಂತೆ. ಎಡಗೈಯಿಂದ ಧನುಸಿಡಿದು ಬಲಗೈಯಿಂದ ಬೇಕಾದ್ರೆ ಹೊಡಿಬಲ್ಲ, ಬಲಗೈದು ಎಡಗೈಯಿಂದ ಬೇಕಾದ್ರೆ ಹೊಡಿಬಲ್ಲ. ಆ ಎರಡು ಕಡೆ ಬತ್ತಳಿಕೆ ಇದ್ರೆ ಹೊಡೆಯೋದು ಭಾರಿ ಸುಲಭ. ಅದಕ್ಕೆ ಅಕ್ಷಯ ಬತ್ತಳಿಕೆ ಎರಡನ್ನ ತಗೊಂಡ್ರು. ರಥ ಬೇಕಲ್ಲ ಅರ್ಜುನ ಕೇಳಿದ್ನಲ್ಲ, ರಥನು ಕೊಡು ಮಹಾರಾಯ ಅಂತ ಕೇಳಿದ್ದಕ್ಕೆ ರಥನು ಕೊಟ್ಟರಂತೆ. ರಥ ತಗೊಂಡು ಬರ್ತಾ ಇದ್ದಾರೆ. ಆ ರಥದ ವೈಶಿಷ್ಟ್ಯವು, ಮೇಲೆ ಹನುಮಂತ ಕೂತಿದ್ದಾನೆ, ಇದು ರಥದ ವೈಶಿಷ್ಟ್ಯ. ಹನುಮಂತ ಮೇಲೆ ಕೂತಿದ್ದಾನೆ, ಅದಕ್ಕೆ ಕುದುರೆಗಳಿವೆ. ಆ ಕುದುರೆಗಳು ಬೆಳ್ಳನೆಯ ಕುದುರೆಗಳು, ಅಚ್ಚ ಬಿಳಿ ಬಣ್ಣದ ಕುದುರೆಗಳು. ಅದಕ್ಕೆ ತತಶ್ವೇತ ಹಯೈರ್ಯುಕ್ತೆ ಮಹತಿ ಚಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ಪಾಂಡವಶ್ಚೈವ ದಿವ್ಯವು ಶಂಖವು ಪ್ರತಧ್ನದು. ಭಗವದ್ಗೀತೆಯಲ್ಲಿ ಬಂದಿದೆ, ಶ್ವೇತ ಹಯೈರ್ಯುಕ್ತೆ, ಅಚ್ಚ ಬಿಳಿ ಬಣ್ಣದ ಕುದುರೆಗಳು. ಅರ್ಜುನ 10 ಹೆಸರುಗಳಲ್ಲಿ ಒಂದು ಹೆಸರು ಶ್ವೇತವಾಹ ಅಂತ ಹೆಸರಾತಾನೆ, ಬಿಳಿ ಬಣ್ಣದ ಕುದುರೆಗಳು ಹೊಂದಿದವನು ಅಂತ ಹೆಸರು. ಆ ಕುದುರೆ ಬಂದಿದೆ ಇವತ್ತಿನ ದಿವಸ, ಬಿಳಿ ಕುದುರೆಗಳು, ಆ ರಥ ಮೇಲೆ ಹನುಮಂತ, ಗಾಂಡೀವ ಸರಸ್ಸು, ಅಕ್ಷಯ ಬತ್ತಳಿಕೆ, ಇಷ್ಟನೆಲ್ಲ ತಗೊಂಡು ವರ್ಣ ಅಗ್ನಿದೇವರು ಬಂದು ಅರ್ಜುನ ಮುಂದೆ, ಅರ್ಜುನ ತಗೋ ಮಾರಾಯ ನನ್ನ ಕೆಲಸ ಮಾಡಿಕೊಡು ಅಂತ ಹೇಳಿದರು. ಕೆಲಸ ಬೇಕಾದವರು ಎಷ್ಟು ಶ್ರಮ ಪಡ್ತಾರೆ ನೋಡಿದ್ರ, ಎಲ್ಲ ತಂದು ಕೊಟ್ಟರು. ಅರ್ಜುನ ತಗೊಂಡ. ಮೇಲೆ ಹನುಮಂತ ಕೂತಿದ್ದಾನಲ್ಲ, ಆಚಾರ ಹೇಳ್ತಾರೆ ಮೇಲೆ ಹನುಮಂತ ಕೂತಿದ್ದಾನೆ ಅಂದರೆ ಸೋಲಿನ ಹೆಸರೇ ಇಲ್ಲ ಅಂತ ಹೇಳಿದರು. ಹನುಮಂತ ಜಯರೂಪಿ ಯಥೋ ಸೌ, ಅರ್ಜುನ ಜಯರೂಪಿ, ಮೇಲೆ ಹನುಮಂತ ಕೂತ. ಹನುಮಂತ ಎಲ್ಲರೂ ಸೋತಿದ್ದು ನೋಡಿದ್ದೇನೆ. ರಾಮಾಯಣ ಅಂತೂ ಎಲ್ಲರಿಗಿದೆ, ಟಿ ವಿ ರಾಮಾಯಣ ಇದ್ರೆ ಪ್ರಯೋಜನ ಇಲ್ಲ. ವಾಲ್ಮೀಕಿ ರಾಮಾಯಣ ನೋಡಬೇಕು, ಒಂದು ಸರ್ತಿನ ಹನುಮಂತ ಸೋಲೋದಿಲ್ಲ. ಈ ಟಿ ವಿ ರಾಮಾಯಣ ಉಚ್ಚಾಪಟ್ಟೆ ಸೋಲ್ತಿರ್ತಾನೆ ಪಾಪ, ಕನ್ಫ್ಯೂಷನ್ ಕನ್ಫ್ಯೂಷನ್ ಹನುಮಂತನಿಗೆ. ಅದು ಸರಿಯಲ್ಲ, ನಿಜವಾದ ಹನುಮಂತ ಎಂದೂ ಸೋಲೋದಿಲ್ಲ. ಹನುಮಂತನ ಹೆಸರು ಹೇಳಿದ್ರೆ ಸೋಲಿಲ್ಲ. ಅಂಜಿಕಿನ್ಯ ಆತ ಕಯ್ಯ, ಸಜ್ಜನರಿಗೆ ಭಯವು ಇನ್ಯ ಆತ ಕಯ್ಯ. ಅದು ಅರ್ಜುನ ಧ್ವಜದಲ್ಲಿ ಕೂತಿದ್ದಾನೆ, ಅಂದಮೇಲೆ ರಥ ಯಾರದು ಗೊತ್ತಾಯ್ತಲ್ಲ ಅಂತ ಹೇಳುತ್ತಾರೆ. ಹನುಮಂತ ಧ್ವಜ ಮೇಲೆ ಕೂತಿದ್ದಾನೆ ಅಂದ್ರೆ ಕಂಡವರ ರಥದ ಎಂದು ಹನುಮಂತ ಕೊಡೋದಿಲ್ಲ, ಅದು ರಾಮದೇವರ ರಥ, ಅದಕ್ಕೆ ಹನುಮಂತ ಕೂತಿದ್ದು ಅಂತ ಹೇಳುತ್ತಾರೆ. ಆ ರಥದ ಹಿರಿವೆ ಏನು ಅಂದ್ರೆ, ರಾಮರಾವಣರ ಯುದ್ಧದ ಕಾಲಕ್ಕೆ, ರಾಮರಾವಣರ ಯುದ್ಧದ ಕಾಲಕ್ಕೆ ರಾಮದೇವರಿಗೆ ಇಂದ್ರದೇವರು ತಮ್ಮ ರಥ ಕಳಿಸಿಕೊಡ್ತಾರೆ. ಆ ರಥದಲ್ಲಿ ಕೂಡ ರಾಮದೇವರು ಯುದ್ಧ ಮಾಡಿರ್ತಾರೆ. ಆ ರಥ ಈ ತಂದ್ಕೊಡ್ತಿರೋದು ಅವರಿಗೆ. ಆ ರಥದ ಆಲ್ ಪ್ರೂಫ್ ರಥ, ಏನು ಮಾಡಿದ್ರು ಅನ್ಬ್ರೇಕಬಲ್, ಇವತ್ತು ಕಾನ್ಸೆಪ್ಟೇ ಇಲ್ಲ ಅದು. ಒಂದು ಇವತ್ತು ನೋಡಿ ಬಾಂಬ್ ಪ್ರೂಫ್ ಅಂತ ಮಾಡಕ್ ಹೋಗಿ ಹೇಗೆ ಎಂತ ಪುಡಿ ಪುಡಿ ಆಗೋಗ್ತಾರೆ ಪಾಪ. ಅದು ಮಾಡಕ್ ಇನ್ನೂ ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ. ಅದು ಆಲ್ ಪ್ರೂಫ್ ಆಗಿರ್ತಕ್ಕಂಥ ರಥ ಅದು. ಟು ಸಮ್ಮಿಷ್ಟ್ ನಮ್ಗೆ ಅರ್ಥ ಆಗುತ್ತೆ. ಇವತ್ತು ಕೆಲವು ಈ ಬುಲೆಟ್ ಪ್ರೂಫ್ ಹಾಕೊಳ್ಳೋದು ನಮಗೆ ಗೊತ್ತು, ಬುಲೆಟ್ ಪ್ರೂಫ್ ಕಾರ್ ಗೊತ್ತು, ಬುಲೆಟ್ ವ್ಯಾನ್ ಗೊತ್ತು, ಅವೆಲ್ಲ ಗೊತ್ತು. ಆದರೆ ಆಲ್ ಪ್ರೂಫ್ ಆಗಿರತಕ್ಕಂಥ ರಥ ಅರ್ಜುನ ರಥ, ಅದು ರಾಮದೇವರ ರಥವಾದ್ದರಿಂದ. ಕುದುರೆಗಳು ಅವಧ್ಯ ಕುದುರೆಗಳು, ಅವಕ್ಕೆ ಹೊಡೆದ್ರೆ ಏ ಸಾಯೋದೇ ಇಲ್ಲ ಅಂತ ಕುದುರೆಗಳು, ಸಾಯದಾರದ ಕುದುರೆಗಳು. ಮುರಿಯಲಾರದ ರಥ, ಸೋಲಲಾರದ ಹನುಮಂತ, ಮುರಿಯಲಾರದ ಧನಸ್ಸು, ಬರಿದಾಗದ ಬತ್ತಳಿಕೆಗಳು, ಫುಲ್ ಕಾಂಬಿನೇಷನ್ ಅದು ಒಂದು. ಆ ನೋಡಿದರೆ ಅಕ್ಷಯ ಪಾತ್ರೆ ಸಿಕ್ಕಿ ಮುಂದೆ ಕೇಳುತ್ತೇವೆ, ಅಕ್ಷಯ ಬತ್ತಳಿಕೆ ಸಿಕ್ಕಿದ್ದೆ ಆಶ್ಚರ್ಯವಾಯಿತು. ಇದಕ್ಕೆಲ್ಲ ಏನು ಕಾರಣ ಗೊತ್ತಾ, ಪಕ್ಕದಲ್ಲಿ ಕೃಷ್ಣ ಇದ್ದಾನೆ ಅಂದ್ರೆ ಏನು ಸಿಗೋದಿಲ್ಲ ಲೆಕ್ಕ ಹಾಕಿರಿ ಅಂತ ಹೇಳ್ತಾರೆ. ಕೃಷ್ಣ ಇದ್ದ ಅಂದ್ರೆ ಮನೆಯಲ್ಲೇ ಅಕ್ಷಯ, ಕೈ ಮುಟ್ಟಿದ್ದ ಅಕ್ಷಯ, ನೋಡಿದ್ದ ಅಕ್ಷಯ ಅಂತ ಹೇಳಿದ್ದ. ಆ ದೇವರಲ್ಲಿ ಭಕ್ತಿ ಮಾಡಿ ನಿಮಗೆ ಕಡಿಮೆ ಅಂತ ಅನಿಸೋದೇ ಇಲ್ಲ. ದೇವರಲ್ಲಿ ಭಕ್ತಿ ಕಳ್ಕೊಳ್ಳಿ, ಇರೋದೆಲ್ಲ ನಾಶ ಆಗಿಬಿಡುತ್ತೆ. ಅಕ್ಷಯ ಅನ್ಕೊಂಡಿದ್ದ ನಾಶವಾಗುತ್ತೆ, ಇದು ಸುಕ್ಷಯ ಅನ್ಸ್ಕೊಂಡಿದ್ದ ಅಕ್ಷಯವಾಗುತ್ತೆ. ದೇವರ ಅನುಗ್ರಹ ಎಲ್ಲ ಡಿಫರೆನ್ಸ್ ಮಾಡತಕ್ಕಂಥ ವಸ್ತು ಅಷ್ಟೆಲ್ಲ ಸಿಕ್ತು. ಅದಕ್ಕೆ ಇನ್ನೊಂದು ಕಾರಣ, ದೇವತೆಗಳು ಸಹಾಯ ಮಾಡ್ತೇನೆ ಅಂತ ಹೋದ್ನಲ್ಲ ಅದಿಷ್ಟು ಬಂತು. ಅಗ್ನಿದೇವರ ಬ್ರಾಹ್ಮಣರಿಗೆ ಸಹಾಯ ಮಾಡ್ತೇನೆ ಅಂತ ಹೊರಟ, ದೇವತೆ ಸಹಾಯ ಮಾಡ್ತೇನೆ ಅಂತ ಹೊರಟ, ಎಲ್ಲ ಬಂದುಬಿಡುತ್ತದೆ. ಮನೆಯಲ್ಲಿ ಯೋಚನೆ ಮಾಡಿ, ನಮಗೇನು ತಡಿಗೆ ಮಾಡ್ಕೊಳ್ಳಿ, ಶಾರ್ಟ್ ಆಗುತ್ತೆ. ಅತಿಥಿಗಳು ಯಾರೋ ಬರ್ತಾರೆ ಮಾಡ್ಲಿಕ್ಕೆ ಅಂತ ಹೋಗಿ ಏನೇನೋ ಅನುಭವ ಶುರುವಾಗುತ್ತೆ. ಇದಕ್ಕಿದ್ದಾಗ ಸಾಮಾನ್ಯ ಅಡಿಗೆ ಆಗೋದು ಏನೇನೋ ಬದಲಾಗಿ ಬಿಡುತ್ತೆ. ಅದು ದೇವರು ಒಳ ಸನ್ನಿಧಾನ ಇಟ್ಟು ಎಲ್ಲ ಕೆಲಸ ಮಾಡಿ ಶುರು ಮಾಡಿಬಿಡ್ತಾನೆ. ಇದು ನಮ್ಗೆ ಅನುಭವಿಸಿ ನೋಡಬೇಕು. ನಾಕೈದು ಹಿಂದಿನ ಕಾಲಕ್ಕೆ ಜನಕ್ಕೆ ಗೊತ್ತಿರಬೇಕಲ್ಲ. ಹಿಂದಿನ ಕಾಲಕ್ಕೆ ಸಾಮಾನ್ಯವಾಗಿ ಜನಗಳು ಅಂದ್ರೆ ಮೂಡದತ್ತಿ ಸಾಮಾನ್ಯ ಬರೋ ಪದ್ಧತಿ. ಆ ರೀತಿ ಬಂದ್ರೆ ಯಜಮಾನಿ ಭಾರಿ ಖುಷಿ ಆದವತ್ತು. ಬನ್ನಿ ಬನ್ನಿ ಅಂತ ಎಬ್ಬಿಸ್ತಾ ಇರೋದೇ ಕೆಲಸ. ಅವರೇನು ಹೇಳಿ ಬರೋದಲ್ಲ, ಮೊದಲೇ ಟೋಕನ್ ಬರೆಸಿ ಟಿಕೆಟ್ ತಂದು ಬರೋ ಜನಗಳಲ್ಲ ಅವರೆಲ್ಲ ಕೂಡ. ಇದ್ದಕ್ಕಿದ್ದ ಊಟಕ್ಕೆ ಬರೋರೇನೆ, ಆ ಊಟಕ್ಕೆ ಬಂದ್ರೆ ಕಾಯಿಸೋದಿಲ್ಲ ಮತ್ತೆ ಕೂಡಿ ಅಂತ ಹೇಳಿಬಿಡೋದೇ ಕೆಲಸ. ಅಷ್ಟು ನೋಡಿ ಸಾಮಾನ್ಯ ಮನೆಗಳವೆಲ್ಲ ಕೂಡ, ಭಾರಿ ದೊಡ್ಡ ಮನೆಗಳೆಲ್ಲ ಏನೂ ಅಲ್ಲ. ಅಷ್ಟು ಜನಕ್ಕೆ ಇಲ್ಲ ಅಂತಿರಲಿಲ್ಲ, ದುಡ್ಡು ಕೊಡ್ಲಕ್ಕೆ ಹೋದ್ರೆ ಶಾಪ ಹಾಕಿಬಿಡೋರು, ಈಗ ಗತಿ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ, ಮಣ್ಣ ಹಾಕ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿದ್ರು. ಎಲ್ಲಿಂದ ಬರ್ತಿತ್ತದು? ದೇವರ ಆರಾಧನೆ ಮಾಡ್ತೇವೆ, ಅತಿಥಿ ದೇವೋಭವ ಅಂತ ಹೇಳಿದ್ದಕ್ಕೆ ಅಕ್ಷಯ ಆಗ್ತಾ ಇತ್ತು. ಇವತ್ತು ಅವರಿಬ್ಬರು ತಿನ್ಲಕ್ಕೆ ಹೋಗ್ತಾರಲ್ಲ, ಎಲ್ಲ ಹೋಗ್ಬೇಕು, ಕೊನೆಗೆ ಏನೇನು ಉಳಿದಂತೆ, ಅಯ್ಯ ಸಾಲ್ದು ಸಾಲ್ದು ಸಾಲ್ದು. ಎಷ್ಟರ ದೊಡ್ಡ ದೊಡ್ಡದ್ರು ಕೂಡ ಸಂಪಾದನೆ ಸಾಕಾಗೋದೇ ಇಲ್ಲ. ಅರ್ಜುನರಿಗೆ ಸಿಕ್ಕ ಭಾಗ್ಯದ ಹಿನ್ನೆಲೆಯಲ್ಲಿ ಆತ ಮಾಡಿದಂತ ಅತಿಥಿಯಾದ ಅಗ್ನಿಯನ್ನು ಆರಾಧನೆ ಮಾಡಿದ ಫಲ ಸೇರ್ಕೊಂಡಿದೆ. ಅಷ್ಟೆಲ್ಲ ತಂದುಕೊಟ್ಟ ಮೇಲೆ ಅಗ್ನಿ ಸ್ವಲ್ಪ ಬೇಸರ ಆಯ್ತಂತೆ. ಅರ್ಜುನಿಗೆ ಇಷ್ಟೆಲ್ಲ ಕೊಡ್ತಾ ಇದ್ದೇನೆ, ಅರ್ಜುನ ಇಷ್ಟೆಲ್ಲ ಮಾಡೋದು ಯಾತಕ್ಕಾಗಿ, ಕೃಷ್ಣ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ಕೃಷ್ಣಗೆ ಏನಾದ್ರು ಕೊಡಬೇಕಲ್ಲ ಅನ್ಕೊಂಡು ಬದರಿಗೆ ಹೋದ್ರಂತ ಅಗ್ನಿದೇವರು. ಬದರಿಗೆ ಹೋಗಿ ನಾರಾಯಣ ದೇವರ ಹತ್ರ ಚಕ್ರ ಇಸ್ಕೊಂಡ್ಬಂದಂತೆ. ನಾರಾಯಣ ದೇವರೇ ಸ್ವಲ್ಪ ಚಕ್ರ ಕೊಡ್ತೀರಾ ನಿಮ್ ಚಕ್ರ ಅಂತ ಹೇಳ್ಬಿಟ್ಟು ಅವ್ರು ಚಕ್ರ ಕೊಟ್ರಂತೆ. ಆ ಚಕ್ರ ತಗೊಂಡು ಬಿಟ್ಟು ಕೃಷ್ಣಜಿ ಕೊಡ್ತಾರೆ. ಭಾರಿ ಬುದ್ಧಿವಂತರು ಅಗ್ನಿ, ಕೃಷ್ಣ ನಾರಾಯಣ, ಆತ ನಾರಾಯಣ, ಅಲ್ಲಿಂದ ಹೋಯ್ದುಕೊಂಡು ಕೃಷ್ಣಾರ್ಪಣದಿದ್ದ ಅಷ್ಟೇ ಕೆಲಸ. ಕೃಷ್ಣನ ಚಕ್ರವೇ ಕೃಷ್ಣನಿಗೆ ಕೊಟ್ಟಿದ್ದ ಅಷ್ಟೇನೆ. ಅದನ್ನ ದಾಸರ ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಕೃಷ್ಣ ಏನನ್ನು ಬೇಕಾಯಿತು, ನನ್ನ ಚಕ್ರ ನನಗೆ ಕೊಡ್ತೀಯ ನಿನೀಗ, ನನ್ಲಿಲ್ಲ ಕೃಷ್ಣ, ಅದಕ್ಕೆ ಸೇವೆ ಅಂತ ಕೊಡಿ ಅಂತ. ಎಲ್ಲಿರುತ್ತಾರೋ ಪಕ್ಕದಲ್ಲಿರುತ್ತೆ ಕೊಡ್ತಾರೆ, ಕೊಟ್ಟಾಗಾಯ್ತು. ನೀರಿರುತ್ತೆ, ನೀರು ಅಂತಾನೆ ತಗೊಂಡು ಕೊಡ್ತಾರೆ, ಥ್ಯಾಂಕ್ಸ್ ಅಂತಾನೆ. ಇವನ್ ಕೈ ತೊಳಗ್ ಬರೋದಿಲ್ಲ ಅವನಿಗೆ, ಅವನು ಕೊಟ್ಟಾಗ ಅವನಿಗೆ ಕ್ರೆಡಿಟ್ ಬರು, ಕೊಟ್ಟ ಅಂತ ಆಗುತ್ತ. ಇವತ್ತು ವಸ್ತುನ ಕೊಡೋದು ಅಂದ್ರೆ ಹಾಗೆ ಎಷ್ಟು ಸುಲಭ ಅದು, ಸೈಟ್ ಇರುತ್ತೆ, ತಗೊಂಡ್ರೆ ಎತ್ಕೊಂಡು ಪೀಸ್ ಪೀಸ್ ಮಾಡಿ ಕೊಟ್ಬಿಡ್ತಾರ, ನಂದಲ್ಲ ಅಂತ ಕೊಟ್ಟು ನೀನು ತಗೊಂಡ್ರೆ ಸೈಟ್ ಕೊಟ್ಟಾಗಾಯ್ತು, ಮನೆ ಕೊಟ್ಟಾಗಾಯ್ತು. ವಸ್ತುವನ್ನ ಅಭಿಮಾನ ನಮ್ಮದಲ್ಲ ಅಂತ ಅಭಿಮಾನವನ್ನ ತ್ಯಾಗ ಮಾಡಿಬಿಟ್ಟು ನಿಮ್ಮದು ಅಂತ ಒಪ್ಪಿಸಿಬಿಡ್ತಾರಲ್ಲ, ಅದಕ್ಕೆ ಅರ್ಪಣೆ ಅಂತ ಹೆಸರು. ಅಗ್ನಿದೇವರ ಹಾಗೆ ಮಾಡಿದ್ರಂತೆ ಕೃಷ್ಣ ಭಾರಿ ಸಂತೋಷಪಟ್ಟು ಭಲೇ ಅಗ್ನಿ ಅಂತ ಒಪ್ಕೊಂಡ್ಬಿಡ್ತಾನೆ. ಕೃಷ್ಣ ಕೊಟ್ಟಮೇಲೆ ಕತೆ ಮುಗಿತಲ್ಲ. ಈಗ ಕೃಷ್ಣ ನಿಮಗೆ ಅಗ್ನಿ ಚಕ್ರ ಕೊಟ್ಟಿದ್ದರ ಫಲ, ಅಗ್ನಿ ಎಲ್ಲ ಕೆಲಸ ಆಗ್ತಾ ಇದೆ. ನಮಗೆ ಯಾತಕ್ಕಾಗೋದಿಲ್ಲ ಅಂದ್ರೆ ನಾ ಚಕ್ರ ಕೊಡೋದಿಲ್ಲ, ದೇವ್ರ ಪೂಜೆಗೆ ಚಕ್ರ ಕೊಟ್ಟು ಬಿಡ್ತೇವಲ್ಲ, ಅದಕ್ಕೆ ಪರಮಾತ್ಮ ನಮಗೆಲ್ಲ ಚಕ್ರ ಮಾಡಿಬಿಡ್ತಾನೆ. ಇದ್ದದ್ದೆಲ್ಲ ಕಳೆಯಲಿಕ್ಕೆ ಶುರು ಮಾಡ್ತಾನೆ, ಒಂದನ್ನು ಕೊಡೋದೇ ಇಲ್ಲ. ಚಕ್ರ ಕೊಟ್ಟಿದ್ದರ ಫಲ, ಅಗ್ನಿ ಅಷ್ಟು ಮೇಲೆ ಬರ್ತಾ ಇದ್ದಾನೆ, ಅಷ್ಟೆಲ್ಲ ಕೊಟ್ಟು ಇನ್ನ ನನ್ನ ಕೆಲಸ ಮಾಡಿಕೊಡಬೇಕು ಅಂದ್ರಂತ. ಆಗ ಅರ್ಜುನ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಕೃಷ್ಣ ಏನ್ ಮಾಡಲಿ, ಶುರು ಮಾಡಿ, ಯೋಚನೆ ಮಾಡಲೇಬೇಡ ನೀನೀಗ, ಶುರು ಮಾಡು ಅಂತ ಹೇಳಿದ ತಕ್ಷಣ ಅರ್ಜುನ ಶುರು ಮಾಡ್ತಾನೆ. ಅಗ್ನಿ ಹೇಳ್ತಾನೆ, ಅಗ್ನಿ ನೀ ಶುರು ಮಾಡು ಸುಡ್ಲಕ್ಕೆ ಅಂತ, ಶುರು ಮಾಡು ಸುಡ್ಲಕ್ಕೆ ನಾನು ಹೊಡಿತೇನೆ ಅಂತ ಹೇಳ್ತಾರೆ. ಇನ್ನೊಂದು ಕಾರಣವನ್ನು ಮಹಾಭಾರತದಲ್ಲಿ ಹೇಳ್ತಾರೆ, ಅಗ್ನಿಗೆ ಅಜೀರ್ಣವಾಗಲಿಕ್ಕೆ ಇನ್ನೊಂದು ಕಾರಣ ಬೇರೆ ಸೇರ್ಕೊಂಡ್ಬಿಡ್ತೀವಿ. ಎಷ್ಟೋ ಸರ್ತಿ ಏನಾಗುತ್ತೋ ಗೊತ್ತೇನು, ಏಕಸ್ಯ ಏಕಮೇವ ಕಾರಣಂ, ಒಂದು ಒಂದೇ ಕಾರಣ ಇರೋದಿಲ್ಲ, ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ. ಅದು ಯಾವುದು ಅಂತ ಕೇಳಿದರೆ, ಒಬ್ಬ ರಾಜ ಇದ್ದ, ಶ್ವೇತಕಿ ಅಂತ ಅವನ ಹೆಸರು, ಶ್ವೇತಕಿ ರಾಜ. ಅವನು ಯಜ್ಞ ಮಾಡಬೇಕು ಅಂದ್ರೆ ಭಾರಿ ಅಪೇಕ್ಷೆ ಅವರು, ದಿನ ಬೆಳಗಾದ್ರೆ ಯಜ್ಞ 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 ಅಂತ ಓಡಾಡ್ತಾ ಇತ್ತು. ಒಂದ್ ಸರ್ತಿ ಅವನಿಗೆ ಬೇಜಾರಾಗಿಬಿಡ್ತು, ಪುರೋಹಿತರ್ಗಂತ ಬೇಜಾರಾಯ್ತು ಅವನಿಗೆ, ದೇವರು ಒಳಗ್ಬಿಡ್ತಾ ಇರೋದಲ್ಲ, ಸರಿಯ ಮಂತ್ರ ಹೇಳೋದಿಲ್ಲ. ಆಗಿನ ಕಾಲಕ್ಕೇನೆ ಆತನಿಗೆ ಒಳ್ಳೆ ಪುರೋಹಿತನ ಹುಡುಕ್ತಿದ್ದಂತೆ, ಈಗಿನ ಆಗಿನ ಕಾಲ ಹುಡುಗರು ಸಿಕ್ತಿದ್ರಷ್ಟೇ, ಈಗ ಹೆಸರು ಕೇಳಿದ್ರು ಕೂಡ ಸಾಧ್ಯ ಅಲ್ಲ, ಕೇಳ್ತಾರೆ ನೀವು ಡೀಟೇಲ್ ಮಾಡಿಸ್ಬೇಕು ಚಿಕ್ಕದಾಗಿ ಮಾಡಿಸೋ ಅವರೇ ಕೇಳ್ಬಿಡ್ತಾರೆ ಮೊದ್ಲೇನೆ. ಇನ್ನು ಪುಣ್ಯಕ್ಕೆ ಸರಿಯಾಗಿ ಮಾಡಿಸೋಕೆ ತಪ್ಪಾಗಿ ಮಾಡಿಸೋಕೆ ಅಂತ ಕೇಳೋದಿಲ್ಲ ಅಷ್ಟೇ. ಅದೊಂದು ದೊಡ್ಡ ಪುಣ್ಯನೇ, ಎಷ್ಟು ಅನ್ಯಾಯ. ನಿಜವಾದ ಅರ್ಥದಲ್ಲಿ ಒಂದ್ ಕಡೆ ವೈದ್ಯರು ಬೈತೇವೆ, ತಪ್ಪದಾಗ ಆಪರೇಷನ್ ಮಾಡ್ತಾನೆ ಅಂತ ಹೇಳಿ, ತಪ್ಪು ತಪ್ಪು ಮಂತ್ರ ಹೇಳಿದ್ರೆ ಒಂದೇ ರೀತಿ, ಶಸ್ತ್ರಕ್ರಿಯೆ ತಪ್ಪು ಮಾಡಿದ್ರು ಅಷ್ಟೇ, ಶಾಸ್ತ್ರಕ್ರಿಯೆ ತಪ್ಪು ಮಾಡಿದ್ರು ಅಷ್ಟೇ. ಶಾಸ್ತ್ರಗಳು ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ರಾಂಗ್ ಆಪರೇಷನ್ ಇದ್ದಾಗ ಲೆಕ್ಕ, ರಾಂಗ್ ಟೈಪ್ ಆಫ್ ಸರ್ಜರಿ ಇದ್ದಾಗ ಲೆಕ್ಕ. ನಿಜವಾಗಲೂ ಕೂಡ ಮಂತ್ರಸಿದ್ಧಿಯಲ್ಲಿ ಎಚ್ಚರ ಇರಬೇಕು. ಅದು ಯೋಚನೆ ಮಾಡ್ತೇನೆ, ಯಾರು ಬೇಡ ನನಗೆ ಅಂತ ಯೋಚನೆ ಮಾಡಿ ದುರ್ವಾಸನ ಕರೆಸಿದ್ದಾರೆ, ಸ್ಪೆಷಲ್ ಆಗಿ ಕರೆಸಿದ್ದಾರೆ. ಅವರ ನೇತೃತ್ವದಲ್ಲಿ ಯಜ್ಞ ಶುರುವಾಗಬೇಕು. ನಡೀತಂತೆ, ಯಜ್ಞ ಮಾಡಲಿಕ್ಕೆ ಭಾರಿ ಉತ್ಸಾಹ ಇವನಿಗೆ. ಹಿಂದಿನ ಕಾಲದ ಯಜ್ಞಗಳು ಅಂದ್ರೆ ಕುಡಿಕೆ ಮಡಿಕೆ ಯಜ್ಞಗಳೆಲ್ಲ, ಅವೆಲ್ಲ ಕೂಡ ಚಿನ್ನ ಗಣದಲ್ಲಿ ಆಗಬೇಕು, ರತ್ನ ವೈಢೂರ್ಯಗಳಲ್ಲಿ ಆಗಬೇಕು. ಯಾಕೆ ಸಂಪಾದನೆ ಮಾಡಿದ ಅವನು, ಅತ್ಯದ್ಭುತವಾದ ಯಜ್ಞವನ್ನು ಮಾಡಿದ. ದುರ್ವಾಸರು ಮಂತ್ರ ಹೇಳ್ತಿದ್ದಾರೆ, ಯಜ್ಞ ಮಾಡ್ತಿದ್ದಾನೆ, ತುಪ್ಪದ ರಾಶಿ ಸುರಿತಾ ಇದ್ದಾನೆ. ಆ ರೀತಿ ಶುರುವಾದ ಯಜ್ಞ ಒಂದು ದಿವಸ ಎರಡು ದಿವಸ ಅಲ್ಲ, ಒಂದೆರಡು ವಾರ ಅಲ್ಲ, ಒಂದೆರಡು ತಿಂಗಳಲ್ಲ, ಒಂದೆರಡು ವರ್ಷ ಅಲ್ಲ, 12 ವರ್ಷ ನಾನ್ ಸ್ಟಾಪ್ ಮಾಡಿದ್ನಂತೆ, 12 ವರ್ಷಗಳ ಕಾಲ ಮಾಡಿದನಂತೆ. ಅಗ್ನಿದೇವರಿಗೆ ಆ ತುಪ್ಪ ತಗೊಂಡು ತಗೊಂಡು ಸುಸ್ತೋಡ ಹೋಗ್ಬಿಟ್ರೆ ತಳ್ಳಿ ಅಂತ ಹೇಳಿ, ಅವತ್ತು ಸ್ವಲ್ಪ ಅಜೀರ್ಣ ಆದಾಗ ಆಯ್ತಂತೆ ಪಾಪ ಅದರಿಂದ, ತುಂಬಾ ಅಜೀರ್ಣ ಆದಾಗ ಆಗ್ಬಿಟ್ಟು ಅದೊಂದು ಕೇಸ್ ಬೇರೆ ಸೇರ್ಕೊಂಡ್ಬಿಟ್ರು. ಬಲಹ್ರಾಸ ಅಂತ ಶಾಪ ಕೊಟ್ಟಿದ್ದಕ್ಕೆ ಆ್ಯಡ್ ಆಯ್ತು ಇದಕ್ಕೆ. ಮೇ ಮೂಲತಃ ಅವ್ರು ಅಪೇಕ್ಷೆ ಪಟ್ಟಿದ್ದ ಕಾರಣ ಸೆಕೆಂಡರಿಯಾಗಿ ಇದು ಸೇರ್ಕೊಂಡ್ಬಿಡುತ್ತೆ. ಈಗ ಮೊದಲೇ ಕಾಲವೋ ಮುಳುಚುಚ್ಚಿದ್ರೆ ಹೇಗೆ ಜೊತೆ ಇನ್ನೊಂದು ಬೇರೆ ಪ್ಲಸ್ ಯಜ್ಞ ಅದೆಲ್ಲ ಸೇರ್ಕೊಂಡಿತ್ತು. ಅದೆಲ್ಲ ಡೈಜೆಸ್ಟ್ ಆಗಬೇಕಾದ್ರೆ ಏನಾಗಬೇಕು, ಈಗ ಚೆನ್ನಾಗಿ ಉರಿಬೇಕು, ಡೈಜೆಸ್ಟ್ ಆಗುತ್ತೆ ಅಂತ ಹೇಳಿ ವ್ಯವಸ್ಥೆ ಮಾಡಿ ಸುಳ್ಳಕ್ಕೆ ಶುರು ಮಾಡಿದ್ದಾರೆ. ಆಗ ಬೆಂಕಿ ಉರಿಲಕ್ಕೆ ಶುರುವಾಯಿತು. ಬೆಂಕಿ ಹತ್ತಿದ ತಕ್ಷಣ ವೇದವ್ಯಾಸರು ಬರೀತಾರೆ, ಪ್ರಾಣಿಗಳಿಗೆ ಎಷ್ಟು ಕಾಳಜಿ ಇರುತ್ತೆ ಉಳಿಸ್ಕೋಬೇಕು ಅಂತ ಹೇಳಿಬಿಟ್ಟು. ಅವಾಗೇನ್ ಮಾಡಿದ್ರು ಅಂತ ಗೊತ್ತೇನಲ್ಲ, ಆನೆಗಳಿದ್ದು ಅಂತ ಬೇಕಾಷ್ಟು ಆನೆಗಳಿದ್ದು ಕಾಡಿನಲ್ಲಿ, ಆನೆಗಳೆಲ್ಲ ಹೋದುವಂತೆ ಆರಿಸ್ಬೇಕಲ್ಲ. ಪಕ್ಕದ ಯಮುನಾ ನದಿ ಇದೆ, ಯಮುನಾ ತೀರ ಅದು ಬಂದು ಹೋಗಿ ಸೊಳ್ಳಲ್ಲಿ ನೀರು ತುಂಬಿಕೊಂಡ್ಬಂದು ಆರಿಸ್ತಾ ಇದೆ ಅಂತ ಬಂದ್ಬಿಟ್ಟು. ಪಾಪ ನ್ಯಾಚುರಲ್ ಫೈರ್ ಇಂಜಿನ್, ನಮ್ಮ ಆನೆಗಳೆಲ್ಲ ನ್ಯಾಚುರಲ್ ಅದು, ನೀರು ಸೊಳ್ಳಲ್ಲಿ ತುಂಬಿಕೊಂಡ್ಬರು. ಅದು 1,000-2,000 ಆನೆಗಳು ಹೋಗೋದು, ನೀರು ಹೀರ್ಕೊಳ್ಳೋದು. ಹಾಗೆ ಆನೆಗಳು ಬಕೆಟ್ ಕಟ್ಟಲೆ ಹಿಡ್ಕೊಂಡಿರುತ್ತೆ ಒಳಗಡೆ ಬೈಕಕ್ಕೆ, ನೋಡಿದ್ರೆ ಬಿಟ್ಟು ಬಿಟ್ಟರೆ ಬಿದ್ದು ಬಿಡ್ತಾನೆ ಮಾವತ. ಸಿಟ್ಟು ಬಂದ ಏನಾರು ಆನೆ ನೀರು ತಂದು ಏನಾದ್ರು ಮೇಲೆ ಬಿಟ್ಟು ಬಿಟ್ರೆ ತಡ್ಕೊಳಕ್ಕಾಗೋದಿಲ್ಲ, ಅಷ್ಟು ಫೋರ್ಸ್ ಆಗಿ ತಲ್ಲುತ್ತೆ ಅದು. ಒಂದು ಆರ್ಥಿಕತೆ ಶುರು ಮಾಡಿದ್ವಲ್ಲ, ಒಂದು ಹಿಂದಿನ ಕಾಲದಲ್ಲಿ ಫೈರ್ ಇಂಜಿನ್ ಇತ್ತ ಅಂತ ಯಾರು ಕಡೆ ಉತ್ತರ, ಆನೆಗಳನ್ನ ಟ್ರೈನ್ ಅಪ್ ಮಾಡಿರ್ತಾ ಇತ್ತು. ದೊಡ್ಡ ದೊಡ್ಡದ್ದು ಬೆಂಕಿ ಹತ್ತಿದ್ರೆ ಆನೆಗಳ ಮೂಲಕ ತಂದು ಆರಿಸೋ ಪ್ರಯತ್ನ ಮಾಡ್ತಿದ್ರು. ಮತ್ತೆ ಅದು ಒಳ್ಳೆ ಫೋರ್ಸ್ ಬೇರೆ, ಜೊತೆಗೆ ಕ್ವಾಂಟಿಟಿ ಜಾಸ್ತಿ, ಫೋರ್ಸ್ ಜಾಸ್ತಿ, ಆರಿಸಲು ಸಾಧ್ಯವಾಗ್ತಾ ಇತ್ತು. ಹಿಂದೆ ಇಂದ್ರದೇವರು ಮಳೆ ಸುರಿಸಿ ಆರಿಸ್ತಿದ್ರಲ್ಲ, ಆನೆಗಳು ತಮ್ಮ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದು ಜೊತೆಗೆ ಚೆನ್ನಾಗಿ ಕೆಲಸ ಆಗ್ತಿತ್ತು. ಈಗ ಯಥಾಪ್ರಕ ಆನೆಗಳು ಹೋದು ತರ್ತಾ ಇದ್ದಾರೆ, ಆದರೆ ಸಡಿತಾ ಇಲ್ಲ. ಯಾಕೆಂದ್ರೆ ಅರ್ಜುನರ ಬಾಣಗಳ ಬೇರೆ ಸ್ಥಿತಿ ಸೇರ್ತಾ ಇತ್ತು, ಅಗ್ನಿಗೆ ಪ್ಲಸ್ ಪಾಯಿಂಟ್ ಅವೆಲ್ಲ ಕೂಡ. ಆದ್ರೆ ಅಗ್ನಿ ಅಷ್ಟೊತ್ತಿಗೆ ಇಂದ್ರದೇವರ ಸುದ್ದಿ ಹೋಯ್ತು. ತಕ್ಷಣ ಬಂದ್ರು ಅವರು ಮೇಘಗಳನ್ನು ಕಳಿಸಿದ್ರು, ಯಥಾಪ್ರಕಾರ ಹೋಗಿ ಅಂತ ಕಳಿಸಿದ್ರು. ಭಯಂಕರ ಮಳೆ ಶುರುವಾಯಿತು. ಇವತ್ತು ಸ್ವಲ್ಪ ಮಳೆ ಇದೆ, ಇಂದ್ರ ಜ್ಞಾಪಕ ಮಾಡ್ಕೊಳ್ಳೋದಕ್ಕೋಸ್ಕರ ಸಣ್ಣ ಮಳೆಗೆ ಛತ್ರಿ ಹಿಡ್ಕೊಂಡ್ಬಿಡ್ತೇವೆ ನಾವು. ಆದ್ರೆ ಅದು ಸಣ್ಣ ಮಳೆ ಅಲ್ಲ, ಇಂದ್ರದೇವರ ಮಳೆ ಅಂದ್ರೆ ಉಚ್ಚಾಪಟ್ಟೆ ಮಳೆ. ಅದು ಒಂದು ಮಳೆ ಶುರುವಾಯ್ತಂತೆ, ಅರ್ಜುನ ಗಾಬರಿ ಆಗ್ಲಿಲ್ವಂತೆ. ಈಗ ಅರ್ಜುನ ಪರಾಕ್ರಮ ಗೊತ್ತಾಗುತ್ತೆ. ನಾವೇನ್ ಅನ್ಕೋಬಹುದೀಗ, ನಮಗೂ ಅಂತ ಗಾಂಡಿವ ಇದ್ದಿದ್ರೆ, ನಮಗೂ ರಥ ಇದ್ದಿದ್ರೆ, ನಮಗೂ ಎಲ್ಲ ಇದ್ದಿದ್ರೆ, ಎಲ್ಲ ಮಾಡಿಕೊಳ್ಳಕ್ ಹೋಗ್ತಿದ್ದೆ ಹೊರತು ಏನು ಮಾಡಕ್ ಹೋಗ್ತಿದ್ದಿಲ್ಲ. ಮನುಷ್ಯ ಎಲ್ಲರೂ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಆದ್ರೆ ಅರ್ಜುನ ಯಾಕೆ ಶಕ್ತಿ ಬೇಕು ಅದಕ್ಕೆ, ಎಲ್ಲ ಇದ್ರು ಕೂಡ ಎಲ್ಲರಿಗೂ ಕೊಟ್ಟ ಕೆಲಸ ಮಾಡಕ್ಕೆ ಬ್ಯಾಟರಿ ದೊರೆ ಹೆಚ್ಚಿರಿ ಬರೆಸ್ತಾರ ಏನೇ ಇಲ್ಲ, ಅದೊಂದು ಸ್ಪೆಷಲ್ ಆಲ್ಟ್ ಅದು. ಒಂದು ಅದೇ ತರಹ ಅರ್ಜುನಿಗೆ ಒಂದು ವಿಶಿಷ್ಟ ಯೋಗ ಇತ್ತು. ಆತ ಎತ್ರ ಪಾರ್ಥೋ ಧನುರ್ಧರ, ಅರ್ಜುನನಾಗಿ ವಿಶೇಷವಾಗಿ ಕೃಷ್ಣಾನಗರಕ್ಕೆ ಪಾತ್ರನಾಗಿದ್ದ ಪುಣ್ಯಶಾಲಿ, ತಂದೆ ಆದ ಸ್ಕಿಲ್ ಆತನಿಗಿತ್ತು. ಅಷ್ಟು ಬಾಣ ತಗೊಂಡ, ಗಾಂಡಿವ ಹೂಡಿದ. ಗಾಂಡಿವರ ಮತ್ತೊಂದು ಶಕ್ತಿ ಹೇಳ್ತಾರೆ, ಅದಕ್ಕೆ ಹಗ್ಗ ಇತ್ತಲ್ಲ ಅದು ಕಟ್ಟೆ ಆಗ್ತಿದ್ದಿಲ್ಲ, ತುಂಬಾ ಏನಾದ ಕಾರಣ ಕಟ್ಟಾದ್ರೆ ಇಮಿಡಿಯೇಟ್ ಬೆಳೆದು ಬಿಡ್ತಾ ಇತ್ತು, ಬೆಳೆದು ಮತ್ತೆ ಅನಿಸ್ಬಿಡೋದು. ಹಾಗೆ ವಿದ್ಯುತ್ ಜಾ ಅಂತ ಕರೆದಿದ್ದ, ಅದು ಎಲೆಕ್ಟ್ರಿಕಲ್ ಎಫೆಕ್ಟ್ ಇತ್ತು ಅಂತದ. ಅಂತ ಒಂದು ಹಗ್ಗ ಇದ್ದ ಗಾಂಡಿವ. ಅಷ್ಟು ಚೆನ್ನಾಗಿ ಅರ್ಜುನ ವಿದ್ಯೆ ಗೊತ್ತಿತ್ತು. ಹೊಡೆಯಲಿಕ್ಕೆ ಶುರು ಮಾಡಿದ. ಮೊದಲು ಆತ ಮಾಡಿದ ಕೆಲಸ ಅಂದ್ರೆ, ಆಕಾಶದೊಳಗೆ ಆ ಗಾಂಡವನ ಎಷ್ಟಿತ್ತಲ್ಲ ಅಷ್ಟಕ್ಕೆ ರೂಫ್ ಹಾಕಿದ್ನಂತೆ. ಫಸ್ಟ್ ಬಾಣಗಳಿಂದ ರೂಫ್ ಹಾಕ್ತಾನೆ, ಇದೊಂದು ಆಶ್ಚರ್ಯ ಅಂತ. ಬಾಣಗಳಿಂದ ರೂಫ್ ಮಾಡಿದರೆ 12x12, 12x12 ಇಂಚ್ ಅಲ್ಲ, ಮತ್ತೆ 12 ಇಂಚ್ 2 ಅಡಿಗಳಲ್ಲ, ಅದು ಯೋಜನೆಗಳು. 12 ಯೋಜನೆ ಉದ್ದ, 12 ಯೋಜನೆ ಅಗಲ, ಅದೊಡ್ಡ ರೂಫ್ ನಿರ್ಮಾಣ ಮಾಡಿದ್ದಾನೆ. ಎಷ್ಟು ಫಾಸ್ಟ್ ಆಗಿ ಮಾಡಿರ್ಬೇಕು, ಎಷ್ಟು ಬಾಣ ಬಿಟ್ಟಿರ್ಬೇಕಂತ. ಅಷ್ಟು ಬಾಣ ಬಿಟ್ಟರೆ ಉಪಯೋಗಿಸಲು ಬರಬೇಕಲ್ಲ, ಇದ್ರೆ ಉಪಯೋಗ ಪಟ ಪಟ ಹಿಡಿತಾನೆ ಹೊಡೆದನೆ. ಅಷ್ಟು ಬಾಣಗಳೆಲ್ಲ ಕವರ್ ಆಗಿ ಹೋಯ್ತಂತೆ, ಮೇಲ್ಗಡೆ ಎಲ್ಲ ಪೂರ್ತಿ ಶೆಲ್ಟರ್ ಅದು. ಒಂದು ಆಗ ಬಡೆ ಒಂದ್ ಹನಿ ಕೆಳ ಬೀಳಕ್ಕಾಗ್ತಾ ಇಲ್ಲ. ಆರ್ ಸಿ ಸಿ ಹಾಕಿದ್ರೆ ಸೋರ್ತಾ ಇರುತ್ತೆ ಪಾಪ, ಆರ್ ಸಿ ಸಿ ಬದ್ದಿಂದ ಸೋರ್ತಾ ಸೋತ್ ಸರ್ಕಾರಿ ಬಿಲ್ಡಿಂಗ್ ಗಳೇ ದೊಡ್ಡ ಸೋರ್ತಿರುತ್ತೆ. ಅಂತ ಹೊತ್ತಿರೋಳಗೆ ಒಂದ್ ಹನಿ ನೀರು ಬೀಳಕ್ ಸಾಧ್ಯ ಇಲ್ಲ. ಆಗ ಇಂದ್ರದೇವರು ಯೋಚನೆ ಮಾಡ್ತಾರೆ, ಸೈಡ್ ಇಂದ ಹೊಡೆದ್ರೆ, ಸೈಡ್ ಇಂದ ನೀರು ಬಿದ್ದು ಬಿಟ್ರೆ, ಸೈಡ್ ಇಂದ ಜೋರ ಚಿಮ್ಸೆ ಶುರು ಮಾಡಿಬಿಟ್ರೆ, ಅರ್ಜುನ ಮಾಡಿದನಂತೆ ಸೈಡ್ ಎಲ್ಲ ಪ್ಯಾಕಪ್ ಮಾಡಿಬಿಟ್ಟು ಇಮಿಡಿಯೇಟ್. ನೆಲದವರೆಗೂ ಒಂದು ಹನಿ ಹೊರಗೋಗಬಾರದು ನೀರನ್ನು. ಏನು ಸಾಮರ್ಥ್ಯ ಅರ್ಜುನನ ಸಾಮರ್ಥ್ಯ! ಅದಕ್ಕೆ ಕೃಷ್ಣನಿಂದ ಗೀತೆ ಕೇಳುವಾಗ ಸುಮ್ಮನೆ ಬರಲಿಲ್ಲ, ಅಷ್ಟೆಲ್ಲ ಸಿದ್ಧಿ ಪಡೆದ ಮಹಾನುಭಾವ ಪಾತ. ಅದರೊಳಗೆ ಇನ್ನೊಂದು ವಿಶೇಷ ಇದೆ, ಒಳಗೆ ವೀರನಾಮಕ ವಾಯುದೇವರು ಬೇರೆ ಕೂತಿದ್ದಾರೆ, ವಾಯುದೇವರ ಆವೇಶ ಉಂಟು ಆತನಲ್ಲಿ. ಮತ್ತೆ ನರಾವೇಶ ಬೇರೆ ಆತನೊಳಗಿದೆ. ಈಗ ನರಾವೇಶ ತನ್ನ ದಾನ ಪ್ರತಿಶ್ರವಾತ್ ಸ್ವಸ್ಯಾಪಿ ಚಕ್ರಸ್ಯ ವಿರೋಧ ಮೈಚ್ಛತ್ ಅಂತ ನಿರ್ಣಯ. ನರಾವೇಶ ಇದೆ, ಅನ್ನದಾನ ಬ್ರಾಹ್ಮಣನ ಮಾತು ಕೊಟ್ಟಿದ್ದೇನೆ ಅಂತ ಹಠ ಇದೆ, ಛಲ ಇದೆ, ಜೊತೆಗೆ ಛಲ ಇದೆ, ಕೃಷ್ಣನ ದಯ ಇದೆ, ಗಾಂಡಿವ ಇದೆ, ಬತ್ತಳಿಕೆ ಇದೆ, ಬಾಣ ಬಿಡೋ ಸಾಮರ್ಥ್ಯ ಎಲ್ಲ ಉಪಯೋಗಿಸಿಬಿಟ್ಟು ಪೂರ್ತಿ ನಿಲ್ಲಿಸಿಬಿಟ್ಟು ಶರಶಾಲಾಂಚಕಾರ ನಿರ್ಣಯ ಆಚಾರ್ಯ ಹೇಳ್ತಾರೆ. ಶರಶಾಲಾಂಚಕಾರ ಶಲೆ ಬಾಣಗಳಿಂದ ಅಷ್ಟೆಲ್ಲ ಕಟ್ಟಿದಾಗ ಒಂದು ಹನಿ ಒಳಗೊಳಗೆ ಸಾಧ್ಯವಾಗ್ತಾ ಇಲ್ಲ. ಒಂದು ಪ್ರಶ್ನೆ ಈಗ, ಅಲ್ಲಿ ಪ್ರಾಣಿಗಳನ್ನೆಲ್ಲ ಬಿಟ್ಟುಬಿಟ್ಟು ಬರೀ ಮನ ಸುಲಭಾರರಾಗಿತ್ತೆ ಅಂತ ಕೇಳಿದ್ರೆ, ಇಲ್ಲ. ಹೇಗೆ ತಗೋಬೇಕು ಅಗ್ನಿ ಡೋಸು ಅಂದ್ರೆ, ಅಲಾಂಗ್ ವಿತ್ ಕಂಟೆಂಟ್ಸ್, ಏನಿತ್ತು ಎಲ್ಲ ತಗೊಂಡ್ಬಿಡ್ಬೇಕು. ಒಂದು ಚೂರು ಬಿಡ ಹಾಗಿಲ್ಲ, ಡಾಕ್ಟರ್ ಹತ್ರ ಹೋಗ್ತಾನೆ, ಪಾಪ ನೀವು ಹೇಳಿದ್ದೆ ವಾಸಿ ಆಗಿಲ್ಲ ಅಂತ. ಎಷ್ಟು ತಗೊಂಡಿ ಅಂತ ಕೇಳಿದ್ರೆ ಮುರಿದು ಎರಡು ಭಾಗ ಮಾಡಿ ತಗೊಂಡೆ ಅಂದ್ರೆ ಛೇ ಡೋಸ್ ಕಡಿಮೆ ಆಯ್ತು, ಫುಲ್ ಡೋಸ್ ತಗೋಬೇಕಾಯ್ತು ಅಂತ ಹೇಳ್ತಾರೆ. ಫುಲ್ ಡೋಸ್ ತಗೊಂಡ್ರೆ ಮಾತ್ರ ಕೆಲಸ ಮಾಡೋರು. ಬ್ರಹ್ಮದೇವರು ಹೇಳಿದ್ರೆ ಕಾಂಡವನ್ನ ಆಸ್ ಇಟ್ ಈಸ್ ತಿನ್ನಬೇಕು, ಆ ಯಾವುದು ಮಿಸ್ ಆಗಬಾರದು, ಅದರಿಂದ ಏನೇನಿದೆ ಪೂರ್ತಿ ತಿಂದ್ರೆ ಮಾತ್ರ ನಿನಗೆ ವಾಸಿ ಆಗೋದು ಅಂತ ಹೇಳಿದ್ದಾರೆ. ಅದು ಯಾರು ತಪ್ಪಿಸ್ಕೊಂಡು ಹೋಗಾಗಿಲ್ಲ. ಅರ್ಜುನ್ ಇನ್ನೊಂದು ಕೆಲಸ ಇದೆ, ಈಗ ಮೇಲಿಂದ ಮಳೆ ಬಂದು ಆರಬಾರದು, ಮಧ್ಯದಿಂದ ಯಾರು ತಪ್ಪಿಸ್ಕೊಂಡು ಹೋಗಬಾರದು, ಒಂದು ಪ್ರಾಣಿ ಏನೇನು ತಪ್ಪಿಸ್ಕೊಳ್ಬಾರದು, ಎಲ್ಲ ಕಡೆಯಿಂದ ಪ್ಯಾಕ್ ಮಾಡಿ ಆ ಕೆಲಸನೂ ಮಾಡಿಬಿಟ್ಟ. ಯಾವ ಒಂದು ನರಪೀಡೆ ಅಲ್ಲ, ಒಂದು ಕ್ರಿಮಿಕೀಟ ಹೊರಗೆ ಹೋಗಬಾರ್ದು, ಆ ರೀತಿ ಮಾಡಿಬಿಟ್ಟನಂತೆ. ಆಗ ಇಂದ್ರದೇವರಿಗೆ ಭಾರಿ ಸಿಟ್ಟು ಬಂತು, ತಾವೇ ಯುದ್ಧಕ್ಕೆ ಬಂದ್ಬಿಟ್ರಂತ. ಆಮೇಲೆ ತಾವೇ ಯುದ್ಧಕ್ಕೆ ಬರ್ತಾರೆ, ಅದು ತಮ್ಮ ಸೈನ್ಯ ಬೇರೆ ಇದೆ, ಸೈನ್ಯ ಸಮೇತ ಬರ್ತಾರೆ. ಈ ಕಡೆ ಕೃಷ್ಣ ಇದ್ದಾನೆ, ಆ ಕಡೆ ಅರ್ಜುನ. ಈ ಕೃಷ್ಣ ಇದ್ಮೇಲೆ ಯೋಚನೆ ಇಲ್ಲ, ಫಸ್ಟ್ ಕ್ಲಾಸ್ ಯುದ್ಧ ನಡೀತಾ ಇದೆ. ಅರ್ಜುನ ಹೊಡಿ, ಅವರು ಹೊಡಿ, ಎಲ್ಲ ನೋಡ್ತಾ ಇದ್ದಾರಂತೆ, ದೇವತೆಗಳು ನೋಡ್ತಾ ಇದ್ದಾರೆ. ಅರ್ಜುನ ಇಂದ್ರದೇವರಿಗೆ ಸರಿಸಾಟಿಯಾಗಿ ಯುದ್ಧ ಮಾಡಿಬಿಟ್ಟನಂತೆ. ಕೃಷ್ಣನ ದಯೆ ಇದ್ದಿದ್ದರಿಂದ ಈಕ್ವಲ್ ಈಕ್ವಲ್ ಯುದ್ಧ ನಡೀತಂತೆ. ಇಂದ್ರದೇವರು ಭಾರಿ ಖುಷಿ ಆಯ್ತಂತೆ, ಬ್ರಹ್ಮಾದಿ ದೇವತೆಗಳು ನೋಡಿದರಂತೆ. ಭಲೇ ಅರ್ಜುನ, ನಿನ್ನ ಒಂದು ಅಸ್ತ್ರವಿದ್ಯಾ ಕೌಶಲ ಭಾರಿ ಅಪೂರ್ವ, ನಿನ್ನೊಂದು ಪ್ರಶಸ್ತಿ ಕೊಡ್ತೇವೆ ಅಂತ ಹೇಳಿ ಕೃಷ್ಣ ಅಂತ ನಾಮಕರಣ ಮಾಡಿದಂತೆ. ಅರ್ಜುನಿಗೂ ಕೂಡ ಕೃಷ್ಣ ಶಿಕ್ಷಾ ಪ್ರಕಾರ ಶಾತ್, ಕೃಷ್ಣ ಅಂದ್ರೇನು, ಚೆನ್ನಾಗಿ ತನ್ನ ಶಿಕ್ಷಣವನ್ನು ಪಡೆದವನು ಅಂತ ಅರ್ಥ. ಆ ಕೃಷ್ಣ ಅಂದ್ರೆ ಸಾಕ್ಷಾತ್ ನಾರಾಯಣ, ಆ ಕೃಷ್ಣನಲ್ಲ, ನಿನಗೂ ಕೃಷ್ಣ ಅಂತ ಬಿರುದು ಬರಲಿ, ಆ ಮೂಲಕ ನಿನ್ನ ಭಾರಿ ವಿದ್ಯಾವಂತ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳು ಹರಸಿದ್ರಂತ ಅರ್ಜುನನನ್ನ. ಅಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಈ ಮಧ್ಯೆ ಇಂದ್ರದೇವರಿಗೆ ಗೊತ್ತಾಯ್ತು, ಅರ್ಜುನ ನಾನೇ, ಕೃಷ್ಣ ಬೇರೆ ಸಪೋರ್ಟ್ ಮಾಡ್ತಿದ್ದಾನೆ, ಇನ್ನ ಎದುರಾಕೊಂಡು ಏನು ಉಪಯೋಗ ಇಲ್ಲ, ಕಾಂಡವನ ಹೋದ್ರೂ ಪರವಾಗಿಲ್ಲ, ಕೃಷ್ಣನ ವಿರೋಧ ಕಟ್ಟಿಕೊಳ್ಳಕ್ಕೆ ತಯಾರಿಲ್ಲ ಅಂತ ಹೇಳಿಬಿಟ್ಟು ಮೆಲ್ಲಗೆ ಸ್ಲೋ ಮಾಡಿಬಿಟ್ಟು ಶರಣಾಗತರಾಗಿಬಿಟ್ಟು, ಕೃಷ್ಣ ನಿಜವಾಗಲೂ ನನ್ನ ಪರಮ ಭಾಗ್ಯ ಇದು ಒಂದು, ಮತ್ತೆ ಮತ್ತೆ ನಿನ್ನ ನಮಸ್ಕಾರ ಅಂತ ಹೇಳಿ ನನಗ ಕೃಷ್ಣ ಕೇಳಿದಂತೆ, ವರ ಬೇಕಾದ್ರೆ ಕೇಳ್ಕೊಂಡಿ ನಾನು ಕೊಡ್ತೇನೆ, ವರ ಬೇಕಾದ್ರೆ ಕೇಳ್ಕೊಳ್ಳಿ. ಆಗ ಇಂದ್ರದೇವರು ವರ ಕೇಳ್ತಾ ಇದ್ದಾರೆ, ಕೃಷ್ಣ ನನ್ನ ಅರ್ಜುನ ನನ್ನದೇ ಅವತಾರ, ಇವತ್ತು ಗೆಲುವು ಬಂತಲ್ಲ ತನಗೆ, ಯಾವಾಗಲೂ ಗೆಲುವು ಬರ್ತಾ ಇರಬೇಕು, ಅರ್ಜುನ ಎಂದೂ ಸೋಲಬಾರದು, ಸದಾ ಗೆಲುವು ಬರಬೇಕು, ಹಾಗೆ ವರ ಕೊಡು ಅಂತ ಕೇಳಿದ್ರಂತೆ. ಕೃಷ್ಣ ವರ ಕೊಟ್ಬಿಟ್ಟಂತೆ, ಆಯ್ತು ಇಂದ್ರದೇವರೇ ವರ ಕೊಡ್ತೇನೆ ನಿಮಗೆ, ಗಲಾಟೆ ಮಾಡಿ ವರ ತಗೊಂಡು ಬೇರೆ ಬೇರೆ ಜೊತೆಗೆ ಬಾಡ ಗಿಡ ಸಾಕು ಸೋತ ಮೇಲೆ ಸರೆಂಡರ್ ಆಗಿಬಿಟ್ಟು ವರ ಕೇಳೋದು. ಆಗ ಅರ್ಜುನ ಕೃಷ್ಣ ವರ ಕೊಟ್ಬಿಟ್ಟಂತೆ, ಆಯ್ತು ಇಂದ್ರದೇವರೇ ವರ ಕೊಡ್ತೇನೆ, ಅರ್ಜುನ ಅಜೇಯನಾಗಲಿ, ವಿಶೇಷವಾದ ಕೀರ್ತಿಶಾಲಿಯಾಗಲಿ, ಎಲ್ಲಿವರೆಗೂ ಅಂದ್ರೆ ನಾನು ಭೂಲೋಕವನ್ನು ಎಲ್ಲಿವರೆಗೂ ಬಿಡದೆ ಇಲ್ಲಿರ್ತೇನಲ್ಲ ಪರಂಧಾಮಕ್ಕೆ ಹೋಗೋವರೆಗೂ, ಅಲ್ಲಿವರೆಗೂ ಅರ್ಜುನ ಅಂದ್ರೆ ಅರ್ಜುನನೇ. ಮುಂದೆ ಅರ್ಥ ಆಯ್ತು ಆ ಯಾಕೆ ಮಾತು ಯಾಕೆ ಹೇಳಿದ ಕೃಷ್ಣ ಅಂತೆ, ನಮಗೂ ಅರ್ಥ ಆಗುತ್ತೆ, ಕೊನೆಗೆ ಮಹಾಭಾರತ ಬರೋತಿ ಅರ್ಥ ಆಗುತ್ತೆ. ಕೃಷ್ಣ ವರ ಕೇರ್ಫುಲ್ ವರ ಕೊಟ್ಟಿದ್ದ, ಸುಮ್ಮನೆ ಕೊಟ್ಟಿಲ್ಲ, ನಾನು ಎಲ್ಲಿವರೆಗೂ ಈ ರೂಪದಿಂದ ಭೂಮಂಡಲದಲ್ಲಿ ಕಾಣಿಸ್ಕೊತಾ ಇರ್ತೇನೆ, ಅಲ್ಲಿವರೆಗೂ ಅರ್ಜುನನ ಯಾರೋ ಗೆಲ್ಲೋದಿಲ್ಲ, ಇಷ್ಟು ಹೇಳಿ ವರ ಕೊಟ್ಟರಂತೆ. ಇದ್ದರೆ ಭಾರಿ ಖುಷಿಯಿಂದ ಹೊರಟೋಗಿಬಿಟ್ರು, ವರ ಯಾವ ಎಲ್ಲಿವರೆಗೂ ನಡೆಯಿತು ಅಂತ ನಮಗೆ ಭಾಳ ಅರ್ಥ ಆಗುತ್ತೆ. ಆಮೇಲೆ ಒಂದೊಂದು ಕೆಲಸ ನಡೀತಾ ಇದೆ, ದೇವತೆಗಳು ಹೊರಟೋಗಿದ್ದಾರೆ, ಕಾಂಡವನ ಉರಿತಾ ಇದೆ, ಯಾರು ತಪ್ಪಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ, ಇನ್ನು ಸಮಸ್ಯೆನೂ ಅರ್ಜುನನಿಗೆ ಇಲ್ಲ. ಆಗ ಅಷ್ಟ ಗಲಾಟೆಯೊಳಗೆ ಎಲ್ಲ ಸುಡದೆ ಆರು ಜನ ಮಾತ್ರ ಉಳ್ಕೊಂಡ್ರು ಅಂತ ಹೇಳ್ತಾರೆ, ಆರು ಜನ ಮಾತ್ರ ಉಳ್ಕೊಂಡ್ರಂತೆ, ದೊಡ್ಡ ಪವಾಡವಾಗಿ ಹೋಯ್ತು. ಆರು ಜನ ಉಳ್ಕೊಳ್ಳೋದಕ್ಕೆ ಏನು ಕಾರಣ ಅಂದ್ರೆ, ನಾಲ್ಕು ಉಳ್ಕೊಂಡಿದ್ದು ಪಕ್ಷಿಗಳು, ನಾಲ್ಕು ಪಕ್ಷಿಗಳು ಉಳ್ಕೊಂಡ್ಬಿಟ್ಟರು. ಪಕ್ಷಿಗಳನ್ನ ಯಾರು ಸುಡಲಿಲ್ಲ ಅಂದ್ರೆ, ಅಗ್ನಿನೇ ಸುಡಲಿಲ್ಲ ಅಂತ ಬಿಟ್ಟುಬಿಟ್ಟಿನಂತ ಪಕ್ಷಿಗಳನ್ನು, ಅಲ್ಲಿ ಲಕ್ಷಾಂತರ ಪಕ್ಷಿಗಳಿದ್ದು ಎಲ್ಲ ಸುಟ್ಟಾಕಿಬಿಟ್ರು, ನಾಲ್ಕು ಮಾತ್ರ ಉಳ್ಕೊಂಡು ಬಂತು. ಆ ನಾಲ್ಕು ಪಕ್ಷಿಗಳನ್ನ ಯಾತಕ್ಕೆ ಅಗ್ನಿದೇವರು ಸುಡಲಿಲ್ಲ ಅಂದ್ರೆ, ಅಗ್ನಿದೇವರನ್ನ ಪಕ್ಷಿಗಳು ಸ್ತೋತ್ರ ಮಾಡಿದ್ವಂತೆ, ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿದ್ವಂತೆ, ಅಯಮಗ್ನೇ ಜರಿತ ಇತ್ಯಾದಿ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿ ತುಂಬಾ ಖುಷಿ ಆಯ್ತಂತೆ. ಈ ಬದಿಕಳ್ಳಿ ಹೋಗಿದ್ದು ಬಿಟ್ಟು ಕಳಿಸಿ ಬಿಟ್ರಂತೆ. ಇದೊಂದು ಹೊಸ ವಿಷಯ, ಪಕ್ಷಿಗಳು ಉಳ್ಕೊಂಡು ಅಲ್ಲ, ಏನು ಆಶ್ಚರ್ಯ, ಅದಕ್ಕೆ ವೇದ ಮಂತ್ರ ಹೇಳಿದ್ದೇ ಕಾರಣ. ಪಕ್ಷಿಗಳಿಗೆ ವೇದ ಮಂತ್ರ ಬರ್ತಿತ್ತಾ ಅಂತ ಕೇಳಿದರೆ ಬರ್ತಿತ್ತು, ಯಾಕೆ ಅಂದ್ರೆ ಅವರ ಅಪ್ಪ ಹಾಗೆ ತಯಾರು ಮಾಡಿದ್ರಂತೆ. ಬರೀ ಪಕ್ಷಿಗಳಲ್ಲವು, ಒಬ್ಬ ಋಷಿಯ ಮಕ್ಕಳು ಅವರಿಷ್ಟು ಕೂಡ. ಮಂದಪಾಲ ಅಂತ ಒಬ್ಬ ಮುನಿ, ಮಂದಪಾಲ ಅಂತ ಒಬ್ಬ ಮುನಿ, ಆ ಮುನಿಗೆ ಭಾರಿ ಮೋಕ್ಷ ಸಾಧನೆ ಬಗ್ಗೆ ಅಪೇಕ್ಷೆ. ಕೊನೆಗೆ ದೇವರು ಪ್ರತ್ಯಕ್ಷರಾಗಿಬಿಟ್ರು, ಭಾರಿ ಸಂಪಾದ ಕುಸುಕವಾಗಿ ಬಿಡ್ತು, ಮೋಕ್ಷಕ್ಕೆ ಹೋಗಬೇಕು ಅಂತ ತಯಾರಿ ಮಾಡ್ಕೊಂಡ್ಬಿಟ್ಟ. ಹೋಗ್ತಾ ಇದ್ದಾರೆ, ಗೇಟ್ ಓಪನ್ ಆಗಲಿಲ್ಲ, ಯಾಕೆ ಅಂತ ಕೇಳಿದ್ರು. ನಿನಗೆಲ್ಲ ಆಗಿದೆ, ನಿನ್ನ ಮಕ್ಕಳಿಲ್ಲ, ಅದಕ್ಕೋಸ್ಕರ ವೈಕುಂಠದ ಬಾಲ್ ತೆಗೆಯೋದಿಲ್ಲ ಅಂತ ಹೇಳಿಬಿಟ್ಟು. ಯಥಾ ಪ್ರಕಾರ ಭಾರಿ ಡೇಂಜರಸ್ ಸ್ಟೇಟ್ಮೆಂಟ್, ಮಕ್ಕಳಿಲ್ಲದವರು ವೈಕುಂಠ ಇಲ್ಲ ಅಂಥೇಳಿ. ಮಕ್ಕಳಿದ್ದವರಿಗೆ ಇಲ್ಲಿ ಮನೆಯಲ್ಲೇ ಜಾಗ ಇಲ್ಲ, ವೈಕುಂಠದಲ್ಲೇ ಜಾಗ ಸಿಗಬೇಕು. ಎಷ್ಟೋ ದಿವಸ, ಇವತ್ತಿನ ದಿವಸ ವೈಕುಂಠ ಕೊಡಿಸೋ ಮಕ್ಕಳು ಬೇಡ, ಮನೆಯಲ್ಲಿ ಇಟ್ಕೊಳ್ಳೋ ಮಕ್ಕಳು ಸಿಕ್ಕರೆ ಸಾಕಾಗಿದೆ ಪಾಪ. ಆದರೆ ಅಲ್ಲಿ ನೋಡಿದರೆ ವೈಕುಂಠ ಬಾಗಿಲ ತೆಗೆದಿಲ್ಲ, ಏನು ಮಾಡಬೇಕು ಅದಕ್ಕೆ? ಆಗ ಹೇಳಿದ್ರಂತೆ, ಎಲ್ಲರಿಗೂ ಪ್ರಶ್ನೆ ಅನ್ವಯಿಸೋದಿಲ್ಲ, ಹಿಂದೆ ತುಂಬಾ ಸರ್ತಿ ಮಾತನ್ನು ಹೇಳಿದೆ, ಮಕ್ಕಳಿಗೆ ಮೋಕ್ಷಕ್ಕೆ ಮಕ್ಕಳು ಬೇಕಾಗಿಲ್ಲ, ಜ್ಞಾನ ಬೇಕು ಅಂತ ಶಾಸ್ತ್ರ ಹೇಳಿದರು. ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿಹ ವಿದ್ಯತೆ, ಇದು ಸಿದ್ಧಾಂತ ಇದು. ಮತ್ತಿದನ್ನು ಯಾಕೆ ಹೇಳಿದರು ಅಂದ್ರೆ, ಮಂದಪಾಲ ಮುನಿಗೆ ಕೆಲವು ಮಕ್ಕಳನ್ನು ಪಡೆದೇ ಹೋಗ್ತಕ್ಕಂಥ ಒಂದು ಪ್ರಾರಬ್ಧ ಇತ್ತವರು ಈ ಪಾಪ. ಆದ್ರೆ ಮುಗಿಸ್ದೇ ಹೋದರೆ ಆ ಬೆಡ್ ಡ್ಯೂ ಇರ್ತಾಗಿರ್ತಿತ್ತು, ಅದನ್ನು ಮುಟ್ಟಿ ಮುಗಿಸ್ಬೇಕಾಗಿತ್ತವರು. ಅದಕ್ಕೆ ನೀವು ಹೋಗಿ ಮಕ್ಕಳನ್ನು ಪಡೆದು ಬನ್ನಿ, ಅವ ನಿಮ್ಮ ಬಾಗಿಲು ತೆಗಿತೇವೆ ಅಂತ ಹೇಳಿದರು. ಆಗ ಕಷ್ಟ ವಾಪಸ್ ಬಂದರು. ಅವರಿಗೆ ಅರ್ಜೆಂಟ್ ಮೋಕ್ಷಕ್ಕೆ ಹೋಗಬೇಕು ಅಂತ ಅಪೇಕ್ಷೆ. ಇನ್ನ ಮದುವೆಯಾಗಿ ಸಂಸಾರ ಮಾಡಿ ಮಕ್ಕಳನ್ನು ಪಡೆದು ಎಲ್ಲಿವರೆಗೆ ಕಾಯ್ಬೇಕು ನಾನೀಗ ಅಂತ ಯೋಚನೆ ಮಾಡಿ ಬಹಳ ಬುದ್ಧಿವಂತಿಕೆ ಮಾಡಿದರಂತೆ. ಫಾಸ್ಟ್ ಆಗಿ ಮಕ್ಕಳು ಹೇಗೆ ಹುಡ್ತಾರೆ ಅಂತ ಯೋಚನೆ ಮಾಡಿದರೆ ಇದೊಂದು ಮಹಾಭಾರತದ ಅನೇಕ ಮುಖದ ಹಿರಿಮೆ ಇದ್ರು. ಅದಕ್ಕೆ ಮಹಾಭಾರತವನ್ನು ವಿಶ್ವಕೋಶ ಅಂತ ಕರೀತಾರೆ. ಅದರ ಕಾನ್ಸೆಪ್ಟೇ ಬಹಳ ವಿಚಿತ್ರವಾದದ್ದು. ಬಲುಬೇಗ ಮಕ್ಕಳನ್ನು ಹೇಗೆ ಪಡಿಬೇಕು ಯೋಚನೆ ಮಾಡ್ತಾರೆ. ಪಕ್ಷಿಗಳಿಗೆ ಬೇಗ ಮಕ್ಕಳಾಗತ್ತೆ ಅಂತ ಗೊತ್ತಾದ ಪಕ್ಷಿನ ಮದುವೆ ಆದರಂತವರು ತಮಾಷೆ ಅಂತ ಕೇಳಿದ್ರೆ ಒಂದು ಪಕ್ಷಿಯಲ್ಲಿ ಮಕ್ಕಳನ್ನು ಪಡೆದರಂತೆ. ಆಗ ಹುಟ್ಟಿದ್ದು ನಾಲ್ಕು ಮಕ್ಕಳು ಹುಟ್ಟಿದ್ರು, ಜರಿತಾರಿ ಮದರ ನಾಲ್ಕು ಪಕ್ಷಿಗಳು. ಆ ಪಕ್ಷಿಗಳನ್ನು ಹುಟ್ಟಿಸಿದರಲ್ಲ, ಏನ್ ದೇವರ ಸಂಕಲ್ಪ ನೋಡಬೇಕು. ಅವ್ರ ಉದ್ದೇಶ ಏನಿತ್ತು? ಮಕ್ಕಳನ್ನು ಪಡೆದಷ್ಟು ಹೋಗಬೇಕು ಅಂತ ಹೇಳಿ. ದೇವರ ಸಂಕಲ್ಪ ನೋಡಿದ್ರ ಮಕ್ಕಳನ್ನು ಪಡೆದರಲ್ಲ, ಅಭಿಮಾನ ಶುರುವಾಗಿಬಿಡ್ತಂತಾಗ್ಲೇನೆ ಓ ನನ್ನ ಮಕ್ಕಳು ಅಂತ ಶುರುವಾಯ್ತು. ಹೇಗೆ ಅಟ್ಯಾಚ್ಮೆಂಟ್ ಕ್ರಿಯೇಟ್ ಆಗುತ್ತದ ಏನೋ ಅಂತಿರ್ತಾನೆ. ಆಮೇಲೆ ಪ್ರಾಕ್ಟಿಕಲಿ ನಡೆಯೋದೇ ಬರೆಯೋದು. ಸೀಟ್ ಮೇಲೆ ಕೂತ್ರೆ ನನ್ನ ಸೀಟು ಶುರು ಮಾಡಿಬಿಡ್ತಾನೆ, ನನ್ನ ಮಕ್ಕಳನ್ನು ಬಿಡ್ತಾನಾ? ಬಸ್ಸಲ್ಲಿ ಕೂತಿರ್ತಾನೆ ನನ್ನ ಸೀಟು, ಈ ಬರೆದಿರುತ್ತೆ ಬೋರ್ಡ್ ಅದರ ಮೇಲೆ, ಕೂತ್ಮೇಲೆ ತನ್ನ ಸೀಟು ಅದು. ಇಮ್ಮಿಡಿಯೇಟ್ ಪರಮಾತ್ಮ ಅಟ್ಯಾಚ್ಮೆಂಟ್ ಸೃಷ್ಟಿ ಮಾಡ್ತಾನೆ. ಅಭಿಮಾನ ಅಂದ್ರೆ ಅಂಥದ್ದು, ನನ್ನ ಮಕ್ಕಳು ಪಾಪ, ನಾನು ಹೋಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಬದುಕೋದಕ್ಕೆ ಇವಕ್ಕೆ ಅಂತ ಯೋಚನೆ ಮಾಡಿಬಿಟ್ಟು ಹೋಗಬೇಕು. ಅದು ಬೇರೆ ಬಿಟ್ಟಿಲ್ಲ ಮನಸ್ಸಿನೊಳಗೆ. ಇವ ಅನಾಥರನ್ನು ಮಾಡಿ ಹೋಗಬಾರದು ಮಕ್ಕಳನ್ನು, ಅದು ವ್ಯವಸ್ಥೆ ಮಾಡಬೇಕು. ತಂದೆ ತಾಯಿಗೆ ಜವಾಬ್ದಾರಿ ಇದೆ, ಆ ಮಕ್ಕಳು ಸುರುಗಾ ಬದುಕೋಬೇಕು, ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದರಂತೆ. ಅವರಿಗೆ ಉಪಾಯ ಹೊಡಿತಾರಂತೆ. ವೇದ ಮಂತ್ರ ಹೇಳಿಕೊಟ್ರೆ ಎಲ್ಲರೂ ಬದುಕೋತಾರೆ ಅಂತ ವೇದ ಮಂತ್ರ ಹೇಳಿಕೊಟ್ಬಿಟ್ರು. ನಿಜವಾಗ್ಲೂ ಕೂಡ ನಮ್ಮ ತಿಳ್ಕೊಂಡು ವೇದ ಮಂತ್ರ ಹೇಳಿದ್ರೆ ಭಿಕ್ಷೆ ಬೇಡಬೇಕಾಗ್ತದೆ ಅಂತ ಹೇಳಿ ತಪ್ಪು. ವೇದ ಮಂತ್ರ ಹೇಳಿದ್ರೆ ಎಂದೂ ಭಿಕ್ಷೆ ಹಾಕಬಹುದೇ ಹೊರತು ಬೇಡಬೇಕಾಗೋದಿಲ್ಲ. ವೇದ ಮಂತ್ರಕ್ಕೆ ಅಂತ ಸಿದ್ಧಿ ಇದೆ. ನಾಲ್ಕು ಪಶು ಪಕ್ಷಿ ಮಕ್ಕಳು ಅವರೆಲ್ಲ ವೇದ ಪಾಠ ಹೇಳಿಕೊಟ್ರಂತೆ. ಪಾಪ, ಇದೆಲ್ಲ ಬ್ರಹ್ಮಸೂತ್ರಗಳೇ ಬರುತ್ತೆ. ದೃಶ್ಯಂತೇಹಿ ಚರಿತಾರಿಯಾದಯ, ಆಚಾರ್ಯರ ಭಾಷ್ಯ ಅದು. ಬಂದು ನಾಲ್ಕು ಪಕ್ಷಿಗಳಿಗೆ ವೇದಾಧ್ಯಯನವನ್ನು ಮಾಡಿಸಿ ಅಲ್ಲಿಂದ ವೈಕುಂಠಕ್ಕೆ ಹೊರಟರಂತೆ. ಆಮೇಲೆ ಇಲ್ಲಿ ನಾಲ್ಕು ಪಕ್ಷಿಗಳು ಅಲ್ಲಿ ವಾಸ ಮಾಡ್ಕೊಂಡು ಬಾಬು ಗೂಡು ಕರೆದು ವಾಸ ಮಾಡ್ತಾ ಇದೆ. ಋಷಿಗಳ ಮಕ್ಕಳು ವೇದ ಎಲ್ಲ ಬರ್ತಾ ಇದೆ, ಆದರೆ ಪಕ್ಷಿಗಳಾದ್ರಿಂದ ಅಲ್ಲೇ ವಾಸ ಮಾಡಿಕೊಂಡಿದ್ರು. ಬೆಂಕಿ ಸುಡ್ತಾ ಇದೆ, ಆ ಯೋಚನೆ ಮಾಡಿದ್ರಂತೆ. ಏನು ಗಾಬರಿ ಆಗಲಿಲ್ಲ ಅವರು. ಅಪ್ಪ ಹೇಳ್ಕೊಟ್ಟ ವೇದ ಮಂತ್ರ ಇತ್ತಲ್ಲ ಅದ್ ಹೇಳ್ಬಿಟ್ರಂತೆ, ಅದನ್ನ ಶಾಂತ ಆಗ್ಬಿಡ್ತು. ಅವ್ರ ತಾಲಿ ಏನೋ ಆಗ್ಲೇ ಇಲ್ಲ. ವೇದ ಮಂತ್ರಗಳ ಸಿದ್ಧಿ ರಾಯರ ಕಥೆಯಲ್ಲಿ ಕೇಳಿದ್ದೇವಲ್ಲ, ಗಂಧತೆ ಅಗ್ನಿ ಸೂಕ್ತ ಹೇಳಿದ್ರೆ ಗಂಧತೆ ಅಂದ್ರೆ ಬೆಂಕಿ ಇದ್ದು ಸುಡುತ್ತಿತ್ತು. ಅದು ಒಂದು ಅದೇ ಸ್ತೋತ್ರ ಮಾಡಿಬಿಟ್ಟು ತಣ್ಣಗಾಗಿಬಿಡತ್ತೆ. ಸ್ತೋತ್ರ ಮಾಡಿದ್ರೆ ತಣ್ಣಗಾಗುತ್ತೆ, ಇಲ್ಲದ ಹೊರ ಸುಟ್ಟು ಬಿಡುತ್ತೆ. ಅವ್ರು ಸ್ತೋತ್ರ ಮಾಡಿದ್ರ ಫಲ ಅಗ್ನಿ ಸುಡಲೇ ಇಲ್ಲ ಅವರನ್ನ. ಈ ಮನುಷ್ಯ ಫೈವ್ ಪ್ರೂಫ್ ಆದಕ್ಕಾರೆ ಏನ್ ಮಾಡಬೇಕು ಅಂದ್ರೆ ವೇದ ಮಂತ್ರ ಹೇಳಿ ಅಂತ ಹೇಳುತ್ತಾರೆ. ವೇದ ಮಂತ್ರಗಳು ಹೇಳಿ ಸಕಲ ಸಿದ್ಧಿ ಕೊಡುತ್ತೆ ವೇದ ಮಂತ್ರ ಅಂತ ಹೇಳಿ. ನಮ್ಮ ಜನ ಗೊತ್ತಿಲ್ಲ, ಪುರುಷ ಸೂಕ್ತ ಹೇಳಿ, ಅಂಬರಣಿ ಸೂಕ್ತ ಹೇಳಿ, ಶ್ರೀ ಸೂಕ್ತ ಹೇಳಿ, ಸಶಾಖ ಅಧ್ಯಯನ ಮಾಡಿ ವೇದ ಮಂತ್ರವನ್ನು ತಿಳ್ಕೊಳ್ಳಿ. ಆ ಮಂತ್ರ ಶಕ್ತಿಯನ್ನು ಯಾವುದೋ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಯಂತ್ರ ಅದರ ಮುಂದೆ ಇಲ್ಲ. ಅಷ್ಟು ಶಕ್ತಿ ವೇದ ಮಂತ್ರಗಳಿಗುಂಟು. ಗಾಯತ್ರಿ ಮಂತ್ರ ಇದೆಯಲ್ಲ ಕೊನೆ ಪಕ್ಷ, ಪ್ರತಿನಿತ್ಯ ಮೂರತ್ತು ಸಂಧ್ಯಾವನ್ನ ಕಾಲಕ್ಕೆ ಹೇಳಿ ಎಷ್ಟು ಸಿದ್ಧಿ ಬರುತ್ತೆ ಗೊತ್ತಂತೆ. ವಾಕ್ ಸಿದ್ಧಿ ಬಂದ್ಬಿಡುತ್ತೆ ಅವನಿಗೆ. ಬದುಕಲಿ ಅಂದ್ರೆ ಬದುಕು ಹೋಗ್ತಾನೆ ಅನ್ಸ್ಕೊಂಡು, ಸಾಯಿಲಂದ್ರೆ ಸತ್ಯ ಹೋಗ್ತಾನೆ ಅಂತ ಒಂದು ಶಕ್ತಿ ಬರುತ್ತೆ. ಗಾಯತ್ರಿ ಮಂತ್ರ ಅಂದ್ರೆ ನಾರಾಯಣಾಸ್ತ್ರ ಇದ್ದ ಹಾಗೆ. ನಮ್ಗೆ ಸಂಧ್ಯಾನ್ಯ ಮಾಡಿ ಜನಕ್ಕೆ ಗೊತ್ತಿಲ್ಲ, ಹೇಳಿ ಅಂತ ಹೇಳೋರು ಗೊತ್ತಿಲ್ಲ. ಹಾಗಾಗಿ ಬಿಟ್ಟಿದೆ ಸಂಧ್ಯಾ ಉಪನಯನ ಮಾಡಿಬಿಟ್ಟು ಸಂಧ್ಯಾನ್ಯ ಮಾಡಿ ತಪ್ಪದೇನೆ. ಏನು ಬೇಕು ಕೂತಲ್ಲೇ ಸಿಗುತ್ತಾ ಇತ್ತೋ ಇಲ್ಲೋ, ಆ ವಿಶ್ವಾಸ ಬೇಕು ನಮಗೆ. ಇವತ್ತು ಯಾವ ಕೆಲಸಕ್ಕೂ 100% ಅಶ್ಯೂರೆನ್ಸ್ ಯಾವ್ಯಾವುದು ಕೊಡೋದಿಲ್ಲ. ಆದರೆ ವೇದ ಮಂತ್ರಿಗೆ ಆ ಶಕ್ತಿ ಇದೆ, ವಿಷ್ಣು ಸಹಸ್ರನಾಮಕ ಶಕ್ತಿ ಇದೆ, ಭಗವದ್ಗೀತೆಗಿದೆ. ಅದನ್ನು ಹೇಳ್ಕೊಡಿ. ಎಂದವನು ಬೀದಿ ಬೀಳೋದಿಲ್ಲ, ಅಲ್ಲ ಅವನ ಹತ್ರ ಇದ್ದೋಡು ಬೀದಿ ಬೀಳೋದಿಲ್ಲ, ಅಷ್ಟು ಮೇಲೆ ಬರ್ತಾನೆ ಮನುಷ್ಯ. ಆ ತಂದೆ ಮಾಡಿದ ಆ ಮಂತ್ರಪಾದ ಋಷಿಯ ಕಥೆ ಬಹಳ ಮನೋಜ್ಞವಾದ ಕಥೆ. ಆ ಪಕ್ಷಿಗಳು ಹೇಳಿದವು ಸುಖವಾಗಿ, ಅವು ಮಂತ್ರ ಹೇಳಿ ಪಾರಾಗಿಬಿಟ್ಟು. ನಾಲ್ಕು ತರದ ಕಥೆ ಮುಗಿಯುತ್ತೀಗ. ಇನ್ನೊಬ್ಬ ವ್ಯಕ್ತಿ ಅಶ್ವಸೇನ ಅಂತ ಒಬ್ಬ ಹಾವು. ಆ ಹಾವು ತಕ್ಷಕನ ಮಗ. ಆ ಹಾವು ಏನ್ ಮಾಡುತ್ತಂತೆ, ಹಾವು ತಕ್ಷಕ ಅಲ್ಲಿಲ್ಲ, ಹಾವಿದೆ, ಹಾವಿನ ತಾಯಿ ಇದೆ. ತಕ್ಷಕನ ಹೆಂಡತಿ ಇದ್ದಾಳೆ, ಅಶ್ವಸೇನಾನ ಮಗ ಇದ್ದಾನೆ. ಅವರಿಬ್ಬರು ಯೋಚನೆ ಮಾಡ್ತಾ ಇದ್ದಾರೆ ಏನ್ ಮಾಡೋದು, ಹೇಗೆ ಉಳ್ಕೋಬೇಕು ನಾವೀಗ ಅಂತ ಪ್ಲಾನ್ ಮಾಡ್ತಾರೆ. ಸ್ವಲ್ಪ ಕ್ರಿಕೆಟ್ ಅಪ್ರೋಚ್ ಅವರಿಬ್ಬರದು ಕೂಡ. ಅವ್ರು ಯೋಚನೆ ಮಾಡ್ತಾರೆ, ನಾವು ಏನಾದರೂ ಮಾಡಿ ಇಲ್ಲಿಂದ ಹೊರಗೆ ಹೋಗ್ಬೇಕು. ನೋಡ್ತಾರೆ ಅರ್ಜುನ ಯಾರಾದರೂ ತಪ್ಸ್ಕೊಂಡ್ರೆ ಅರ್ಜುನ ಹೊಡಿತಾ ಇರ್ತಾನೆ, ಮತ್ತೆ ತಪ್ಸ್ಕೊಂಡ್ರೆ ಕೃಷ್ಣ ತೋರಿಸ್ತಾ ಇರ್ತಾರೆ. ಅದು ಮೇಲೆ ಡೈರೆಕ್ಟ್ ನೋಡಿ ಹೋಗ್ತಾ ಇದ್ದಾರೆ ತೋರಿಸ್ತಿರ್ತಾನೆ, ಅರ್ಜುನ ಹೊಡೆದಾಕ್ಬಿಡ್ತಾ ಇರ್ತಾರೆ. ಹೇಗೆ ತಪ್ಸ್ಕೋಗಿ ಇವರಿಬ್ಬರ ಕೈಯಿಂದ ಅಂತ ಪ್ಲಾನ್ ಮಾಡಿಬಿಟ್ಟು ಅವ್ರ ಮಗನಿಗೆ ಹೇಳಿಲ್ಲಂತೆ, ನೋಡಯ್ಯ ನೀನು ನುಂಗಿಬಿಡ್ತೇನೆ ನಾನು ಅಂತ ಹೇಳ್ತಾಳೆ. ಹಾವಿಗೆ ನುಂಗೋದೇನು ಹೊಸವಿಚ್ಚೆ, ಬಲಿಷ್ಣ ನುಂಗ್ತಾನೆ ಪಾಪ, ಹಾಲಾಗಿ ನುಂಗಬಾರದು. ಹಾವು ನುಂಗೋ ಅಭ್ಯಾಸ ಆಗಿತ್ತು ಅದಕ್ಕೆ. ನೀನು ನುಂಗಿಬಿಡ್ತೇನೆ ನಾನೀಗ, ಹಿಂದೆ ಮುಂದಾಗಿ ನುಂಗ್ತೇನೆ ಅಂತ ಹೇಳ್ತಾರೆ. ಮೊದಲು ತಲೆ ಹೊಳೆ ನುಂಗ್ತೇನೆ, ಸರ್ ನನ್ನ ಪಾರಾಯಲ್ಲಿ ತಲೆ ಬರುತ್ತೆ, ನನ್ನ ತಲೆಯಿಂದ ಬಾಲ ಉಳಿಯುತ್ತೆ, ಆ ಥರ ನುಂಗಿಬಿಡ್ತೇನೆ. ನನ್ನ ವಿಷದ ಜ್ವಾಲೆಗಳಿಂದ ಅರ್ಜುನ ಹಾಕಿದಂತಹ ಶರಪ್ಶಾಲೆಯನ್ನ ನಾನು ತುಂಡು ಮಾಡ್ತೇನೆ, ಜೋರ ಹೊರಗೆ ಹಾರಿಬಿಡ್ತೇನೆ, ದೂರಕ್ಕೆ ಹೋಗಿ ಬಿದ್ದು ಬಿಡ್ತೇನೆ. ಯಾರು ನೋಡ್ಲಿಲ್ವೋ ನಮ್ಮ ಪುಣ್ಯ, ಇಬ್ರು ಮೆಲ್ಲ ಮತ್ತೆ ಉಗುಳುತ್ತೇನೆ, ಇಬ್ರು ಹೊರಗೆ ಜೊತೆಗೆ ಹೋಗಿಬಿಡೋಣಂತೆ. ಅಕಸ್ಮಾತ್ ನೋಡಿದ್ರೆ ನನ್ನ ತಲೆ ಕತ್ತರಿಸ್ತಾರೆ, ನಾನು ಸತ್ತು ಹೋಗಿಬಿಡ್ತೇನೆ. ನಿನ್ನ ತಲೆ ಹೋಗೋದಿಲ್ಲ, ನಿನ್ನ ಬಾಲ ಇರುತ್ತೆ ನೋಡು, ನಿನ್ನ ಬಾಲ ಹೋಗುತ್ತೆ, ನಿನ್ನ ತಲೆ ಉಳ್ಕೊಳ್ಳುತ್ತೆ, ನೀನು ಉಳ್ಕೊಂಡು ಸ್ವಲ್ಪ ಸೇಡು ತೀರಿಸಿಕೊಂತ ತಾಯಿ ಹೇಳಿ ಪ್ಲಾನ್ ಮಾಡಿ ನಿಂಗೆ ಹಾರಿಬಿಟ್ಟದು. ಎಂತ ಸ್ಕಿಲ್ ಉಪಯೋಗಿಸ್ತಾರೆ ಅದನ್ನ ನೋಡ್ಬೇಕು. ಇವಾಗ ಚಿನ್ನಯಿಂದ ಸಾಗಾಟ ಮಾಡಿ ತಿಂದು ನುಂಗ್ಕೊಂಡು ಹೋಗ್ತಾರೆ ನೋಡಿ, ಆಟ ಕಳಸಾಗಣೆ ಮಾಡೋ ಜನಗಳು ಎಷ್ಟು ಮೋಸ ಮಾಡಿ ಕಲಿತಾರಲ್ಲ. ಇದು ಎಲ್ಲಿಂದ ಕಳಸಾಗಣೆ ಹೊರಗೆ ಹೋಗ್ಬೇಕು ಅವರಿಗೆ ಅಂತ ಪ್ಲಾನ್ ಮಾಡಿದ ತಕ್ಷಣ ಒಪ್ಪಿಕೊಂಡಂತೆ ಅಶ್ವಸೇನ ನುಂಗಿಬಿಟ್ಟಿದ್ದಾಳೆ. ಅದು ತನ್ನ ವಿಷಜ್ವಾಲೆಯಿಂದ ಕಟ್ ಮಾಡಿದರೆ ಅದು ಓಪನ್ ಆಯಿತು. ಅಲ್ಲಿಂದ ಜೋರಾಗಿ ಹಾರಿಲ್ಲ ಅವಳು. ಹಾರಿ ಅಷ್ಟು ದೂರ ಹೋಗಿ ಬಿಡಬೇಕಲ್ಲ, ಫಾಸ್ಟ್ ದೇವಸರ್ಪ ಅದು. ಅಂದ್ರೆ ತನ್ನ ತಕ್ಷಕ ದೇವಸರ್ಪ ತಾನೇ, ಭಗವಂತ ಗೀತೆಯಲ್ಲೇ ಹೇಳಿದ್ದಾರೆ ತನ್ನ ವಿಭೂತ ರೂಪ ಇದೆ ಅಂತೇಳಿ. ಅದರ ಸೆಂಡತಿ ಮಕ್ಕಳಾದ್ರಿಂದ ಜೋರಾಗಿ ಹಾರಿ ತುಂಬಾ ದೂರ ಬೀಳುತ್ತೆ ಹೋಗಿಬಿಟ್ಟು. ಆಗ ಅರ್ಜುನ ನೋಡೋದಿಲ್ಲ ಅದನ್ನ, ಕೃಷ್ಣ ನೋಡು ಅರ್ಜುನ ನೋಡಲ್ಲಿ ನೋಡು ನೋಡಲು ತೋರಿಸ್ತಾನೆ ಹೋಗ್ತಾ ಇದ್ದ ನೋಡೋ ಒಂದು ಹಾವು ಅಂತ ಹೇಳಿಬಿಟ್ಟು ಅರ್ಜುನ ಸರಿಯಾಗಿ ಗುರಿ ಇಟ್ಟು ಹೊಡಿತಾನೆ, ತಲೆ ತುಂಡಾಗಿಬಿಡುತ್ತೆ, ತಾಯಿ ಸತ್ತೋಗಿಬಿಡುತ್ತಾಳೆ, ಮಗನ ಬಾಲ ತುಂಡಾಗಿಬಿಡುತ್ತೆ, ಅದು ಕೆಳಗೆ ಬಿಡುತ್ತೆ. ಕೆಳಗೆ ಬಿದ್ದ ಮೇಲೆ ಅರ್ಜುನ ನೋಡೋದಿಲ್ಲ ಅದನ್ನ, ಕೃಷ್ಣ ತೋರಿಸೋದಿಲ್ಲ, ಅರ್ಜುನ ನೋಡೋದಿಲ್ಲ, ಕೃಷ್ಣ ನೋಡೋದೇ ಇಲ್ಲ. ಅದು ಇರಲಿ ಪೆಂಡಿಂಗ್ ಇರಲಿ ಅಂತ ಕೃಷ್ಣ ಹಾಗೆ ಬಿಟ್ಟುಬಿಟ್ಟನಂತೆ. ಅದು ಹೊರಗೆ ಬರುತ್ತೆ ಆ ಕಡೆಯಿಂದ ನೋಡುತ್ತೆ, ಒಂದ್ ಕಡೆ ತಾಯಿ ಸತ್ತೋಗಿದ್ದಾಳೆ, ನೋಡುತ್ತಾರೆ ಬಾಲ ಬೇರೆ ಹೋಗ್ಬಿಟ್ಟಿದೆ, ಬಾಲನೂ ಹೋಯ್ತು ತಾಯಿನೂ ಹೋದ್ಲು. ಭಾರಿ ಸಿಟ್ಟು ಬಂತಂತೆ, ಇದನ್ನೆಲ್ಲ ಮಾಡಿದ್ದಾರು ಅರ್ಜುನ, ಇದು ಮಾಡಿದ್ದಾರು ಅರ್ಜುನ. ಅವನ ಕಥೆ ಮುಗಿಸ್ಬೇಕು ನಾನು. ಅರ್ಜುನನ ಸಾವಿಗೆ ಕಾರಣವಾಗಬೇಕು ಅಂತ ಹಠ ತೊಟ್ಟುಬಿಟ್ಟು ಕರ್ಣ ತುಣೀರಾಗೋಹು, ಅರ್ಜುನ ಜೊತೆ ಯುದ್ಧ ಮಾಡ್ತಕ್ಕಂಥ ದ್ವೇಷ ಯಾರಿಗಿದೆ, ಕರ್ಣನಿಗಿದೆ. ಆ ಕರ್ಣನ ತುಣೀರ ಅಂತ ಹೇಳಿದ್ರೆ ಬತ್ತಳಿಕೆ, ಬತ್ತಳಿಕೆ ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಯಾವ್ದೋ ಇವರು ಜಿರಳೆಗಳೇ ಸೇರ್ಕೊಂಡ ಹಾಗೆ ಆ ಚಿಕ್ಕ ರೂಪನೆ ಸೇರ್ಕೊಂಡ್ಬಿಡುತ್ತೆ, ಚೇಳುಗಳೇ ಸೇರ್ಕೊಂಡಿರುತ್ತೆ ಪರಸಗಳಲ್ಲಿ ಎಷ್ಟೋ ಸಲ, ಆ ತರ ಸೇರ್ಕೊಂಡ್ಬಿಡುತ್ತೆ. ಅದು ಉಳಿಯವರಿಗೆ ಗೊತ್ತಾಗಲಿಲ್ಲ, ಹೊಂಚ ಹಾಕ್ತಾ ಇದೆ. ಅದು ಒಂದು ಪ್ರಸಂಗ ಬರಬೇಕು, ಕರ್ಣ ಬಾಣ ಹೊಡಿಬೇಕು, ನಾನು ಹೋಗಿ ಅರ್ಜುನ ತಲೆ ತೆಗಿಬೇಕು. ಇದು ಎಷ್ಟು ದಿವಸ ಕಾಯುತ್ತೆ ಲೆಕ್ಕ ಹಾಕಬೇಕು. ಈ ಹಾವಿನ ವರ್ಷ ಅಂತ ಹೇಳ್ತಾರೆ ದ್ವೇಷಗಳು, ಎಷ್ಟು ವರ್ಷ ಇರುತ್ತೆ ಅಂತ ಹೇಳೋದ್ರೆ ಸಾಕ್ಷಿ ಇದು. ಅಲ್ಲಿವರೆಗೆ ಕಾಯ್ತಾ ಕೂತಿದೆಯಂತೆ, ಒಳ್ಳೆ ಗುಡ್ ಹಾಲ್ಟೆಡ್ ಅಲ್ಲ ಅದು, ಭಾರಿ ಕೆಟ್ಟ ಧೋರಣೆಯಿಂದ ಕಾಯ್ತಾ ಇದೆಯಂತೆ. ಕೃಷ್ಣನಿಗೆ ಅದೆಲ್ಲ ಬೇಕಿತ್ತು. ಎಷ್ಟು ಹೊಂಚ ಹಾಕಿದ್ರು ಕೂಡ ನಾನು ಕಾಪಾಡಿದ್ರೆ ಯಾರೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಅದನ್ನು ತೋರಿಸೋಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಬಿಟ್ಟು ಬಿಡ್ತಾನೆ, ಅದು ಹೊರಟೋಯ್ತು. ಐದ್ಯರ ಕಥೆ ಮುಗೀತೀಗ. ಆಮೇಲೆ ಆರನೇ ಅವನು ಮಯಾಸುರ ಅಂತ ಒಬ್ಬ ದೇವಶಿಲ್ಪಿ, ಅವನು ದೈತ್ಯ ಶಿಲ್ಪಿ, ದೇವಶಿಲ್ಪಿ, ವಿಶ್ವಕರ್ಮ ದೈತ್ಯ ಶಿಲ್ಪಿ, ಮಯಾಸುರ. ತುಂಬಾ ಒಳ್ಳೆಯವನವನು, ದುಷ್ಟನಲ್ಲ. ದೇವರುಗಳು ಬೃಹಸ್ಪತಿ ಆಚಾರ್ಯರು, ದೈತ್ಯರುಗಳು ಶುಕ್ರಾಚಾರ್ಯರು, ಇಬ್ಬರು ಒಳ್ಳೆಯವರೇನೆ. ಶುಕ್ರ ದೇಶ ಭಾರಿ ಒಳ್ಳೆಯ ದೇಶ, ಅವರು ಗುರು ದೈತ್ಯರಿಗೆ ಮಾತ್ರ. ಅವರು ದೈತ್ಯರಿಗೆ ಗುರುಗಳಾಗಿದ್ದು ಕೂಡ ಅವರು ದೈತ್ಯರಲ್ಲ, ಇವರು ಹಾಗೇನೆ. ದೈತ್ಯ ಶಿಲ್ಪಿ ಇವತ್ತು ಕೆಟ್ಟವನಲ್ಲ, ಇವ್ರ ಮಗಳೇ ಮಂಡೋದರಿ, ರಾವಣ ಹೆಂಡತಿ ಆಗಿತ್ತು. ಅವಳು ತುಂಬಾ ಯೋಗ್ಯಳು. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ. ಮಯಾಸುರನ ಮಗಳೇ ಆ ಮಂಡೋದರಿ, ಅದು ರಾವಣನ ಮಾವ ಬೇರೆ ಆಯ್ತ. ಇಷ್ಟೆಲ್ಲ ಸಿದ್ಧಿ ಇದೆ ಅಂತ ವ್ಯಕ್ತಿ ಅದನ್ನು ಸೇರ್ಕೊಂಡಿದ್ದ. ತಪ್ಪಿಸೋದಕ್ಕೆ ಅಂತ ಭಾರಿ ಪ್ಲಾನ್ ಮಾಡ್ತಾನೆ. ಸ್ವಲ್ಪ ಹೈಲಿ ಆರ್ಕಿಟೆಕ್ಟ್ ತಾನೆ ಅಂತ ಹೇಳಿ ಕೇಳಿ ದೊಡ್ಡ ಸಾಮರ್ಥ್ಯ ಇದ್ದವನು. ಮೇಲೆ ಬಂದು ಓಪನ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಬಿಡಲಿಲ್ಲ, ಓಪನ್ ಎಲ್ಲ ತಪ್ಪಿಸ್ಕೊಳ್ಳೋಕೆ ಅಂತ ನೋಡಿದ. ಅರ್ಜುನ ನೋಡ್ಲಿಲ್ಲ, ಕೃಷ್ಣ ಬಿಡ್ತಾನಾ, ನೋಡೇಬಿಟ್ಟ ಓ ಮಯಾಸುರ ಅಂತ ಹೇಳಿದ. ಕೃಷ್ಣ ವಿಶ್ವತಶ್ಚು ಅಂತ ಗೊತ್ತಾಗುತ್ತೆ. ಸಹಸ್ರಶೇಷ ಪುರುಷ ಸಹಸ್ರಾಕ್ಷ ಸಹಸ್ರಪ ವಿಶ್ವತಶ್ಚುರುತ ವಿಶ್ವತೋಮುಖೋ ವಿಶ್ವತೋಬಾಹುರುತ ವಿಶ್ವತಸ್ಪಾತ್. ಯಾರ ಕಣ್ಣಿಗೆ ಬೇಕಾದ್ರೆ ಮಣ್ಣು ಹಾಕಬಹುದು, ಹರಿವಾಯುಗಳ ಕಣ್ಣಿಗೆ ಮಣ್ಣು ಹಾಕ್ಲಿಕ್ಕೆ ಬರೋದಿಲ್ಲ. ಅವ್ರು ಸದಾ ನೋಡ್ತಾನೆ ಇರ್ತಾರ. ಆದ್ರಿಂದ ಗಾಬರಿ ಆಯ್ತು. ತಕ್ಷಣ ಮಯಾಸುರ ನಡಲಿಕ್ಕೆ ಶುರು ಮಾಡಿಬಿಟ್ಟ. ಇನ್ನೇನು ಗೊತ್ತೆ, ಕೃಷ್ಣ ನೋಡಿ ಆಯ್ತು, ನನ್ನ ಕಥೆ ಮುಗಿತು ಅಂತ ನಡಲಿಕ್ಕೆ ಶುರು ಮಾಡಿದ. ಕೃಷ್ಣ ಕೈ ಚಕ್ರ ಬೇರೆ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಆಪ್ತ ಚಕ್ರೇಣ ದುಷ್ಟ, ಕೈ ಚಕ್ರ ಹಿಡ್ಕೊಂಡಿದ್ದಾರೆ. ಮಯಾಸುರ ಯೋಚನೆ ಮಾಡಿದ, ನಾನು ಏನು ಮಾಡಿದ್ರೆ ಬದುಕಬಹುದು ಅಂತ ಯೋಚನೆ ಮಾಡಿದರಂತೆ. ತಕ್ಷಣ ಅನಿಸ್ತು, ದೇವಾರಿರಿತ್ತೇವ ಮೈ ಪ್ರಕೋಪ, ನನ್ನ ಮೇಲೆ ಕೃಷ್ಣನಿಗೆ ಯಾತಕ್ಕೆ ಸಿಟ್ಟು, ನಾನು ದೈತ್ಯರ ಶಿಲ್ಪಿ ಅಂತ ಹೇಳಿ. ದೈತ್ಯರ ಕೆಲಸ ಏನು, ದೇವತೆಗಳ ದ್ವೇಷ ಮಾಡೋದು, ಅದಕ್ಕೆ ನನ್ನ ಅಸುರಾರಿಯಾದ ಕೃಷ್ಣ ದ್ವೇಷ ಮಾಡ್ತಾ ಇದ್ದಾನೆ. ನಾನು ಹಾಗಲ್ಲ ಅಂತ ತೋರಿಸ್ಬೇಕಷ್ಟೇ. ಈಗ ನಾನು ಅಸುರವರಲ್ಲ ಅಂತ ತೋರಿಸ್ಬೇಕು, ಅಸುರ ತಡೆಯವರಲ್ಲ ಅಂತ ತೋರಿಸ್ಬೇಕು. ಅದಕ್ಕೇನು ಮಾಡಬೇಕೀಗ ಅಂತ ಯೋಚನೆ ಮಾಡಿ, ಅರ್ಜುನ ಇದ್ನಲ್ಲ, ಓಡೋಗಿ ಅರ್ಜುನ್ ಕಾಲು ಹಿಡ್ಕೊಂಡ್ಬಿಡ್ತಾನೆ. ಅರ್ಜುನ ನನ್ನ ಕಾಪಾಡು ಅಂತ ಕಾಲು ಹಿಡ್ಕೋತಾರೆ. ಅವನ ಉದ್ದೇಶ ಇದ್ದಿದ್ದು ಕೃಷ್ಣ ಒಲಿಬೇಕು ಅಂತ ಹೇಳಿ ಕಾಲು ಹಿಡ್ಕೊಂಡಿದ್ದು ಅರ್ಜುನನ ಕಾಲನ್ನ. ಇದು ಅದೇ ಒಂದು ತಂತ್ರ ಇವತ್ತು. ಇವತ್ತು ದೇವತೆಗಳು ಮೆಚ್ಚಬೇಕು ಅಂತಿದ್ರೆ ದೇವರ ಭಕ್ತರ ಕಾಲು ಹಿಡಿದ್ರೆ ದೇವರು ಸರಿ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ದೇವರ ಭಕ್ತರ ಕಾಲನ್ನು ಹಿಡೀರಿ, ಆ ದೇವರ ಕಾಲು ಹಿಡಿದ್ರು ಕೂಡ ದೇವರು ಸಿಟ್ಟಿರ್ಬಹುದು ಇನ್ನೂ ಕೂಡ, ಆದರೆ ತನ್ನ ಭಕ್ತರ ಕಾಲು ಹಿಡಿದ್ರೆ ಮಾತ್ರ ದೇವರು ಎಂದು ಕೈ ಬಿಡೋದಿಲ್ಲವಂತೆ. ಅರ್ಜುನನ ಕಾಲನ್ನು ಹಿಡಿದು ಬಿಟ್ಟು ಅರ್ಜುನ ನನ್ನ ಕಾಪಾಡು ಅಂತ ಹೇಳಿದ ತಕ್ಷಣ ಅರ್ಜುನ ಕೃಷ್ಣನ ಕೇಳಿದ ತನ್ನ ಕೃಷ್ಣ ಏನೋ ಪ್ರಾಣಿ ಒಂದು ಬಿಟ್ಟುಬಿಡೋಣ, ಹೋಗಿ ಬದುಕೊಳ್ಳಿ ಅಂತ ಹೇಳಿದ ತಕ್ಷಣ ಅರ್ಜುನ ನಿನ್ನಿಷ್ಟ, ನೀನ್ ಬೇಕಾದ್ರೆ ಬಿಡಾಗಿದ್ರೆ ಬಿಡು, ನಂದೇನು ಯೋಚನೆ, ನೀನ್ ತೋರಿಸಿದ್ದೇನೆ ಅಷ್ಟೇ, ಮುಂದೆ ನಿನ್ನ ಕೆಲಸ, ನಿಮ್ದು ಅಡ್ಜಸ್ಟ್ಮೆಂಟ್ ಅಂತಾರಲ್ಲ ಆ ತರ ನೀನಾರ ಮಾಡ್ಕೊಳ್ರಿ, ನಾನಂತ ನನ್ನ ಕೆಲಸ ಮುಗಿಸಿದ್ದೇನೆ ಅಂತ ಹೇಳಿದ ತಕ್ಷಣ ಅರ್ಜುನ ಕ್ಷಮಿಸಿಬಿಟ್ಟನಂತೆ. ಭಾರಿ ಖುಷಿಯಾಯ್ತು ಮಯಾಸುರನಿಗೆ. ಅಂತೂ ಆರು ಜನ ಬದುಕಿದ ಕಥೆ ಕೇಳಿದ್ದೀವಿ ನಾವೇ. ಆದಿಪರ್ವದ ಕೊಟ್ಟ ಕೊನೆಯ ಘಟ್ಟ ಅದು ಒಂದು. ಮಯಾಸುರ ಸುಮ್ಮನೆ ಥ್ಯಾಂಕ್ಸ್ ಅಂತ ಹೋಗಿಬಿಡಲಿಲ್ಲ, ಹತ್ರ ಬರ್ತಾನೆ ಅರ್ಜುನ ಅಂತ ಹೋಗ್ತಾರೆ. ಅರ್ಜುನ ನಿನ್ನಿಂದ ನಾನು ಬದುಕಿದೆ, ನನ್ನ ಪ್ರಾಣದಾನ ಮಾಡಿದ್ದೆ, ನೀನೀಗ ನಿನಗೆ ಬೇಕಾದ ಕೇಳಿಕೊಡ್ತೇನೆ ಅಂತ ಹೇಳಿದೆ. ಏನ್ ಬೇಕು ಹೇಳು, ತನ್ನ ಪಾರ್ಕ್ ಹೇಳ್ಕೊಂಡ್ಬಿಡ್ತಾ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಾವು ಹೆಲ್ಪ್ ಬೇಕಾದ್ರೆ ಕೇಳ್ರಿ ಅಂತಾರಲ್ಲ, ನೋಡಿ ನನ್ನ ಪರಾಕ್ರಮ ಹೀಗಿದೆ ಅರ್ಜುನ, ನಾ ಏನ್ ಬೇಕಾದ್ರೆ ಕೇಳು ಮಾಡಿಕೊಡ್ತೇನೆ ಅಂತ ಹೇಳಿದ ತಕ್ಷಣ ಅರ್ಜುನ ಎಷ್ಟು ದೊಡ್ಡವನು ಲೆಕ್ಕ ಹಾಕಿಯ, ಹೌದಾ ಅಂತ ಕೇಳಕ್ ಹೋಗ್ಲಿಲ್ಲ. ಅಗ್ನಿ ನೋಡು ಮಯಾಸುರ, ನನ್ನಿಂದ ಉಳಿದೆ ಅಂತ ಯಾರು ಹೇಳಿದ್ರು ನಿನಗೆ? ನನ್ನಿಂದ ಉಳಿದಿಲ್ಲ, ನೀನೀಗ ಕೃಷ್ಣನ ಅಪ್ಪಣೆ ಕೊಟ್ಟಿದ್ದಕ್ಕೆ ನಾನು ಬಿಟ್ಟಿದ್ದೇನೆ ಅಷ್ಟೇ, ನಾನು ಉಳಿಸಿದವನಲ್ಲ, ಕೃಷ್ಣ ಉಳಿಸಿದವನು, ಕೃಷ್ಣನ್ ಕೇಳೋಗು ಅಂತ ಹೇಳಿದ್ದೇನೆ. ಎಂಥ ಮಾತಿದ್ವು, ಯಾರು ಬಂದು ನಿಮ್ಮಿಂದ ಉಪಕಾರ ಆಯ್ತು ಅಂತ ಕೇಳಿದ್ರೆ ನಾನು ಮಾಡಿಲ್ಲಯ್ಯ ದೇವ್ರು ಮಾಡಿದ್ದಾರೆ ಅಂತ ಹೇಳಿದ್ರು, ನಾವು ಮಳೆ ಕೂಡ ನಾವೇ ಬೆಳೆಸಿದ್ವಿ ಅಂತ ಹೇಳೋ ಪೈಕಿ ನಮ್ಮದಲ್ಲ, ನೀರು ಕೊಟ್ಟರೆ ಮಳೆನ ನಾವೇ ಬೆಳೆಸಿದ್ವಿ ಅಂತ ಹೇಳೋ ಮೂರ್ಖದಾನ ಮಾಡ್ತೇವೆ. ಎಂಥ ಕೃಷ್ಣ ನಿಜವಾಗ್ಲೂ, ಎಂಥ ಅರ್ಜುನ. ಅದಕ್ಕೆ ಭಕ್ತ ವತ್ಸಲ ಭಗವಂತ, ನಿಜವಾದ ಭಕ್ತ ಅರ್ಜುನ. ನಾನು ಮಾಡಿದ್ದಲ್ಲ ಅದು, ನಾಹಂಕರ್ತ ಹರಿಕರ್ತ. ಕೃಷ್ಣ ಮಾಡಿದ ಕೆಲಸ ಕೃಷ್ಣನ ಕೆಳಗೆ ನನ್ನೇನು ಕೇಳ್ತಿ ಅಂತ ಹೇಳಿದನಂತೆ. ಮಯಾಸರ ಕೃಷ್ಣ ಹತ್ರ ಬರ್ತಾನೆ, ಕೃಷ್ಣ ದಯವಿಟ್ಟು ಹೇಳು ನಿನಗೇನು ಮಾಡಿಕೊಡಬೇಕು, ನಾನು ಉಳಿಸಿದ್ದೆ ನೀನು ಯಾರು ಹೇಳಿದ್ರು ಅಂತ ಕೇಳ್ತಾನೆ ಕೃಷ್ಣ. ನನಗೆ ಅದೆಲ್ಲ ಗೊತ್ತಾಗಿದೆ, ಅರ್ಜುನ ಹೇಳ್ತಾ ಇದ್ದೆ ನೀನು ಉಳಿಸಿದ್ದಂತೆ, ಅದಕ್ಕೋಸ್ಕರ ಕೇಳು, ಬೇಕಾದ್ದು ಮಾಡಿಕೊಡ್ತೇನೆ ಅಂತ ಕೇಳಿದ್ರೆ ಕೃಷ್ಣ ಮಾಡಿಕೊಡ್ತೀಯಾ ಅಂತ ಕೇಳ್ತಾನೆ. ಓ ಮಾಡಿಕೊಡ್ತೇನೆ, ಗ್ಯಾರಂಟಿ ಮಾಡಿಕೊಡ್ತೇನೆ, ಖಂಡಿತ ಮಾಡಿಕೊಡ್ತೇನೆ, ಹಾಗೆ ಮಾಡಿಕೊಡು ಅಂತ ಕೇಳ್ತಾನೆ. ನಮಗೂ ಪರವಾಗಿಲ್ಲ, ದೇವರು ಫಲ ಕೇಳಬೇಡಿಕೆ ನಮಗೆ ಹೇಳ್ತಾನೆ, ಎಲ್ಲ ತಾನೇ ಕೇಳಿಬಿಡ್ತಾನಲ್ಲ ಅಂತ. ನಮಗೆ ಕಂಡ್ಕೊಂಡ್ರೆ ಫಲ ಕೇಳಬೇಡಿ ಅಂತ ಹೇಳ್ತಾ ಯಾರೋ ಒಬ್ಬ ಮಯಾಸುರ ಇವನಿಂದ ಫಲ ಕೇಳೋದಾ? ಆಗ ಕೃಷ್ಣ ಕೇಳಿದನಂತೆ. ಏನು ಕೇಳಿದ ಅಂದ್ರೆ ನಮಗೆ ಆಗ ಕೃಷ್ಣ ಎಷ್ಟು ದೊಡ್ಡವನು ಅಂತ ಮತ್ತೆ ಗೊತ್ತಾಗುತ್ತೆ, ಸರ್ವೋತ್ತಮ ಅಂತ ಗೊತ್ತಾಗುತ್ತೆ. ಮಯಾಸುರ ನಮ್ಮ ಧರ್ಮರಾಜನಿಗೆ ಒಂದು ಒಳ್ಳೆ ಸಭೆ ಮಾಡಿಕೊಡಪ್ಪ ಅಂತ ಕೇಳ್ತ. ಒಳ್ಳೆ ಸಭೆ ನಿರ್ಮಾಣ ಮಾಡಬೇಕು ನೀನೀಗ. ತನಗೆ ಕೇಳಿದ ದೇವರು ಭಕ್ತರಿಗೆ ಕೇಳ್ತಾ ಇದ್ದಾನೆ, ಇದು ಆಶ್ಚರ್ಯ. ಅದಕ್ಕೆ ಭಕ್ತವತ್ಸಲ ಅದು ಕೃಷ್ಣ ತನಗೇನು ಕೇಳಲಿಲ್ಲ, ತಾನು ಆನಂದಮಯ, ತಾನು ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಮನೋಮಯ, ಆನಂದಮಯನಾದ ಅವನಿಗೆ ಈ ಮಯ ಏನು ಕೊಡ್ತಾನೆ? ಈ ಮಧ್ಯೆ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಭಯಂಕರನಾದಂತಹ ಸರ್ವಸ್ವಾಮಿ ನಾರಾಯಣ, ಅದಕ್ಕೆ ನನ್ನ ಭಕ್ತರಿಗೆ ಮಾಡಿಕೊಡು ಅಂತ ಕೇಳಿದ ತಕ್ಷಣ ಮಯಾಸುರ ಆಗಲಿ ಅಂತ ಹೇಳ್ತಾನೆ. ಯಾರಿಗೆ ಮಾಡಿಕೊಡು? ಧರ್ಮರಾಜನೇ ಮಾಡಿಕೊಡ್ಬೇಕು. ಇಲ್ಲಿ ತಮಾಷೆ ನೋಡಿದರೆ ಅರ್ಜುನ ಉಳಿಸ್ತಾ ಕಾಣುತ್ತದೆ, ಕೃಷ್ಣ ಹೇಳಿ ಉಳಿಸ್ತಾನೆ, ಬೆನಿಫಿಟ್ ಅದು ಧರ್ಮರಾಜಿಗೆ ಹೋಗ್ತದೆ. ತಮಾಷೆ ನೋಡಿದರಾ? ಯಾರಿಗೋ ಬೆನಿಫಿಟ್, ಯಾರಿಗೋ ಹೋಗ್ತಾ ಇದೆ, ಯಾರೋ ಬೆನಿಫಿಟ್ ಆಗಲಿಲ್ಲ. ಇಂಥ ಅರ್ಜುನ ಅಣ್ಣನಾಗಿದ್ದರ ಭಾಗ್ಯ ಆತನಿಗೆ, ಇಂಥ ಅರ್ಜುನ ಅಣ್ಣನಾಗಿದ್ದರ ಫಲ ಧರ್ಮರಾಜನಿಗೆ ಮುಟ್ಟಿತು, ಕೃಷ್ಣನ ಭಕ್ತನಾಗಿದ್ದರ ಫಲ ಧರ್ಮರಾಜ ಅರ್ಹತೆ ಬರ್ತಿದ್ವು. ಯಾರೋ ತೆಂಗಿನ ಗಿಡ ಹಾಕ್ತಾರೆ, ಯಾರೋ ಫಲ ಎಂಜಾಯ್ ಮಾಡ್ತಾರಲ್ಲ, ಯಾರೋ ಅಲ್ಲ, ಅವ್ರಿಗೆ ಸಂಬಂಧಪಟ್ಟವನು ಎಂಜಾಯ್ ಮಾಡ್ತಾನೆ ಹೊರತು ಕಂಡವ್ ಎಂಜಾಯ್ ಮಾಡೋದು ದಕ್ಕೋದೇ ಇಲ್ಲ. ಅದು ಸಂಬಂಧಪಟ್ಟವ್ರು ಎಂಜಾಯ್ ಮಾಡಿದ ಮಾತ್ರ ದಕ್ಕೋದು. ಧರ್ಮರಾಜನಿಗೆ ಸಿಕ್ತು, ಪರಮಾತ್ಮ ತೋರಿಸ್ತಾನೆ. ಎಲ್ಲರ ಫಲ ಯಾರಿಗೆ ಕೊಟ್ಟ? ಧರ್ಮರಾಜನಿಗೆ ಕೊಟ್ಟ. ಧರ್ಮಾಚರಣೆ ಮಾಡಿ ಫಲ ಕೂತಲೇ ಬಹಳ ಮಾಡ್ತಾನೆ ಅಂತ ಪರಮಾತ್ಮ ಹೇಳ್ತಾನೆ. ಸ್ವಧರ್ಮೇ ನಿಧರಂ ಶ್ರೇಯ ಪರಧರ್ಮೋ ಭಯಾವಹ. ಇದು ಆದಿಪರ್ವದ ಕೊನೆಯ ಘಟ್ಟ. ಕಾಂಡವನ ದಾನದೊಂದಿಗೆ ವಿಶೇಷವಾದಂತಹ ಸಿದ್ಧಿಯನ್ನ ಅರ್ಜುನಿಗೆ ಪರಮಾತ್ಮ ಕೊಟ್ಟು, ಅವನಿಗೆ ಎಷ್ಟು ಸಿಕ್ಕಾಗುತ್ತೆ ಅರ್ಜುನಿಗೀಗ? ಗಾಂಡೀವ, ರಥ, ಕುದುರೆಗಳು, ಹನುಮಂತ, ಇಷ್ಟೆಲ್ಲ ಸಿಕ್ತಲ್ಲ, ಇದು ದೊಡ್ಡ ಭಾಗ್ಯ ಇದು. ಅಂದ್ರೆ ಆದಿಪರ್ವ ಮುಕ್ತಾಯವಾಗ ಎಲ್ಲಿಗೆ ಅಂದ್ರೆ ಅರ್ಜುನನಿಗೆ ಇಷ್ಟೆಲ್ಲ ಲಾಭದೊಂದಿಗೆ ಮುಕ್ತಾಯವಾಗ್ತಾಯಿ. ಇಷ್ಟೆಲ್ಲ ಲಾಭವನ್ನು ಅರ್ಜುನ ಪಡೆದ, ಕೃಷ್ಣನ ದಯೆಯಿಂದ ಪಡೆದಾದ್ರಿಂದಾಗಿನೇ ದೇವರನ್ನು ನಂಬಿದರೆ ನಮಗೆಂದೂ ಕೇಳಿಲ್ಲ, ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಅನ್ನೋದು ಸಿದ್ಧಾಂತ. ಇಲ್ಲಿ 18 ಪರ್ವಗಳಲ್ಲಿ ಮೊದಲ ಪರ್ವ ಮುಗಿದಂತೆ ಆಯ್ತದೆ. ಇನ್ನು 17 ಪರ್ವ ಇದೆ, ಇಷ್ಟು 4 ಸೆಷನ್, 28 ದಿವಸ ಆಗಿದೆ. ಸೊ ಇಂಟೂ 11 ಇನ್ನು ಮಾಡ್ಕೊಂಡ್ಬಿಟ್ಟು ಎಷ್ಟು ದಿವಸಬೇಕಾಗುತ್ತೆ ಐಡಿಯಾ ಬರುತ್ತಾಗ. ಆದರೆ ಆದಷ್ಟು ಅದನ್ನು ವ್ಯವಸ್ಥೆಯಲ್ಲಿ ಮುಗಿಸೋಣ. ಮಹಾಭಾರತವನ್ನು ಇವತ್ತು ಹೇಳೋ ಕೇಳೋ ಜನಗಳು ಸಿಗೋದು ಭಾರಿ ದುರ್ಲಭ. ನಿಜವಾಗಲೂ ಕೂಡ ಇದು ಒಂದು ಬಹಳ ಪುಣ್ಯಕರವಾದಂತಹ ಒಂದು ವಾತಾವರಣ. ಶ್ರೀಯುತ ಗುರುರಾಜರಾಯರು, ಶ್ರೀ ಸತ್ಯನಾರಾಯಣ ರಾಯರು ಮತ್ತು ರಾಘವೇಂದ್ರ ರಾಯರ ಒಂದು ಜೊತೆ ಮೂರು ಜನ ಸೇರಿಬಿಟ್ಟು ಬಹಳ ಅಪೂರ್ವವಾದಂತಹ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ವರ್ಷಗಟ್ಟು ನಡೀತಕ್ಕಂಥ ಕಾರ್ಯಕ್ರಮ, ಅದರಲ್ಲಿ ಮಹಾಭಾರತವನ್ನು ಆದ್ಯಂತ ಮುಖ್ಯವಾಗಿ ಕೃಷ್ಣ, ಭೀಮ ಮೊದಲಾದ ಶ್ರೇಷ್ಠ ವ್ಯಕ್ತಿಗಳ ಮಹಿಮೆ ತಿಳಿಯ ಹಾಗೆ ವ್ಯವಸ್ಥೆ ಮಾಡಬೇಕು ಅನ್ನೋ ಕಾತರ ಅವರಿಗೆ. ಅದರ ಫಲವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮ 21 ನವೆಂಬರ್ 21 22 ಸಭಾಪರ್ವ ಪ್ರಾರಂಭ. ಅದಂತೂ ಚಿತ್ರ ವಿಚಿತ್ರವಾದಂತಹ ಪ್ರಸಂಗ. ಮಹಾಭಾರತದಲ್ಲಿ ಏನೇನೋ ನಡೆದಂತಹ ಪ್ರಸಂಗ ಸಭಾಪರ್ವ ಅನ್ಬೋದು. ಅದರ ಹಿನ್ನೆಲೆಯಾಗಿ ಸಭಾ ಅಂತ ಎಂಡ್ ಆಯ್ತಿತ್ತು, ಸಭೆ ಮಾಡಿಕೊಟ್ಟ ಅಂತ ಎಂಡ್ ಆಯಿತು. ಆ ಸಭೆ ಎಲ್ಲೆಲ್ಲಿ ಎಂಡ್ ಮಾಡುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ಅದು ಸಭಾಪರ್ವದ ಲಿಂಕ್, ಪ್ರತಿ ಮಹಾಭಾರತದ ಪರ್ವದ ಕೊನೆ ಮುಂದಿನ ಪರ್ವಕ್ಕೆ ಲಿಂಕ್ ಕೊಡ್ತಾ ಹೋಗುತ್ತೆ, ಕೋ ಕೊಡ್ತಾ ಹೋಗುತ್ತೆ. ಅದು ವೇದವ್ಯಾಸ ರಚನಾ ಕೌಶಲ. ಈ ರೀತಿ ಕಾರ್ಯಕ್ರಮ ಕೊಟ್ಟಿರತಕ್ಕಂತಹ ಈ ಮೂರು ಜನಗಳಿಗೂ, ವಿಶೇಷವಾಗಿ ಗುರುರಾಜರಾಯರು ತಮ್ಮ ಇಡೀ ಕುಟುಂಬ ವರ್ಗದೊಂದಿಗೆ ಭಾರಿ ಇದರಲ್ಲಿ ಎಲ್ಲ ವ್ಯವಸ್ಥೆ ಅನೇಕರಿಗೆ ಅರ್ಥ ಆಗೋದಿಲ್ಲ. ಕರೆಂಟ್ ಹೋದ ತೊಂದರೆ ಆಗಬಾರದು ಅಂತ ಹೇಳಿಬಿಟ್ಟು ಆ ಇನ್ವರ್ಟರ್ ವ್ಯವಸ್ಥೆ ಮಾಡಿದ್ದಾರೆ. ಜನ ಕೂಡಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿಬಿಟ್ಟು ಹೊಸ ಸೇರ್ಸಿ ಹಾಕಿಸಿದ್ದಾರೆ, ಅದರ ಕೂಡಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು. ಯಾವುದೇ ರೀತಿಯಿಂದ ತೊಂದರೆ ಆಗಬಾರದು ಅಂತ ಹೇಳಿ ಅಷ್ಟೆಲ್ಲ ವ್ಯವಸ್ಥೆ ಮಾಡಿರೋದನ್ನು ನೋಡಿದರೆ ನಿಜವಾಗಲೂ ಕೂಡ ಮಹಾಭಾರತದ ಬಗ್ಗೆ ಇವರೆಲ್ಲ ಇರತಕ್ಕಂಥ ಆಸಕ್ತಿ, ದೇವರು ಕೊಟ್ಟಂತಹ ಒಂದು ದೊಡ್ಡ ವರ, ದೊಡ್ಡ ಅನುಗ್ರಹ, ಅದು ವಿಶೇಷ ರೀತಿಯಲ್ಲಿ ಇನ್ನೂ ನಿರ್ವಿಘ್ನವಾಗಿ ನಡೆಯ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದ. ಈ ಸರ್ತಿ ಜಾಸ್ತಿ ಹೇಳಬೇಕು, ಯಾಕಂದ್ರೆ ಪ್ರತಿ ಸರ್ತಿ ಕೂಡ ಸ್ವಲ್ಪ ವಾತಾವರಣ ಬದಮಂದಿಸಿದ ಏನಾಗ್ತಿತ್ತು, ತ್ರೋಟು ತರ ಕ್ರೌಡಿವಾಗದರಲ್ಲೇ ಮುಗಿತು. ಮಲ್ಲೇಸ ಮಳೆ, ಪಲೇಸ ಮಳೆ, ಮಧ್ಯ ಮಳೆ, ಅನೇಕ ಗೊಂದಲ. ಇಷ್ಟಾದರೂ ನಿಮ್ಮ ಸಂಖ್ಯೆಯಲ್ಲಿ ಅದು ಎಷ್ಟು ನೀರು ಬಿದ್ದರೂ ಕೂಡ ಕಾಂಡವನ ನಿರ್ವಿಘ್ನ ನಡೀತಲ್ಲ. ಎಷ್ಟು ನೀರು ಬಿದ್ದರೂ ಕಾಂಡವ ತೊಂದರೆ ಆಗಲಿಲ್ಲ. ಇಲ್ಲಿ ಮಹಾಭಾರತದ ಒಂದು ಪ್ರವಚನಕ್ಕೆ ಏನು ತೊಂದರೆಯಾಗದಂತೆ ನೀವೆಲ್ಲ ಬಹಳ ಶ್ರದ್ಧೆಯಿಂದ ಪಾಲ್ಗೊಂಡಿದ್ದೀರಿ. ನಿಮಗೆಲ್ಲ ನನ್ನ ಧನ್ಯವಾದಗಳನ್ನು ಹೇಳ್ತಾ ಶ್ರೀ ಹರಿವಾಯುಗಳು ವಿಶೇಷವಾದ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಒಂದು ಅನೌನ್ಸ್ಮೆಂಟ್ ಉಂಟು. ಎರಡು, ಒಂದೈದು ಮನ್ಮಾರ್ತ ಮುಂದೆ ಯಾವಾಗ ಅಂತ ಹೇಳಿ ಆಗಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ನಮ್ಮ ವ್ಯಾಸವದ್ವ ಸಂಶೋಧನಾ ಪ್ರತಿಷ್ಠಾನ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದೆ. ನಮ್ಮ ಸಂಸ್ಥೆಯ ಹೆಸರೇ ವ್ಯಾಸಮಧ್ವ ಸೇವಾ ಪ್ರತಿಷ್ಠಾನ. ವೇದವ್ಯಾಸರ ಮೇಲೆ ಅಧಿಕೃತವಾದ ಗ್ರಂಥ ಕನ್ನಡದಲ್ಲಿ ಸಿಗ್ತಾನೇ ಇರಲಿಲ್ಲ, ಅದಕ್ಕೆ ಅದರ ಕೊರತೆ ತುಂಬಿಸಬೇಕು ಅಂತ ಹೇಳಿಬಿಟ್ಟು ರಾಘವೇಂದ್ರ ದರ್ಶನ ಕೇಂದ್ರದವರ ಒಂದು ವಿಶೇಷವಾದ ಉತ್ಸಾಹದ ಫಲವಾಗಿ ಶ್ರೀ ವೇದವ್ಯಾಸ ದರ್ಶನ ಅಂತಕ್ಕಂಥ ಪುಸ್ತಕ ಕಳೆದ ತಿಂಗಳು ಬಿಡುಗಡೆಯಾಯಿತು. ಈಗ ಮಧ್ವರ ಬಗ್ಗೆ ಒಂದು ಪುಸ್ತಕ ಸಿಗೋದಿಲ್ಲ. ಇವತ್ತು ಅಂಗಡಿಯಲ್ಲಿ ಹುಡುಕಿ ಆಚಾರ್ಯರು ಪುಸ್ತಕ ಬೇಕು ಅಂತ ಕೇಳಿದರೆ ಆಚಾರ್ಯ ಯಾರು ಅಂತ ಕೇಳುವಷ್ಟು ಮಟ್ಟಿಗೆ ಜನಕ್ಕೆ ಅಜ್ಞಾನ ಉಂಟು. ಒಂದು ಪುಸ್ತಕನೂ ಮಧ್ವಾಚಾರ್ಯ ಮೇಲೆ ಅಧಿಕೃತವಾದ ರೀತಿಯಲ್ಲಿ ಇವರಿಗೂ ಬಂದೇ ಇಲ್ಲ. ಅದಕ್ಕೆ ತುಂಬಾ ಜನ ಅಪೇಕ್ಷೆ ಪಟ್ಟಿದ್ದರಿಂದ ಅದರ ಫಲವಾಗಿ ಶ್ರೀ ಬುದ್ಧಾಪುರ ಶ್ರೀನಿವಾಸರ ಒಂಬರು ಅದರ ಪಾಲ್ಗೊಂಡಿದ್ದರಿಂದ ಆ ಪುಸ್ತಕ ತಯಾರಾಗಿದೆ. ಅದು 23ನೇ ತಾರೀಕು ನಾಡಿದ್ದು ನೀರು ತುಂಬ ಹಬ್ಬ ಅಂತ ಹೇಳ್ತೀವಿ, ಜನಪೂರ್ಣ ತ್ರಯೋದಶಿ ಅಂತ ಹೇಳಿ. ಅದು ಗುರುವಾರ ದಿವಸ ರಾಮ ಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇದೆ. ಒಬ್ಬ ಶ್ರೀಗಳವರು ಬಂದು ಅದನ್ನು ಬಿಡುಗಡೆ ಮಾಡ್ತಾರೆ. ಅದರ ಪುಸ್ತಕ ತುಂಬಾ ದೊಡ್ಡದಾಗಿದೆ, ವೇದಾಸ್ತಿಂತನ ಚಿಕ್ಕದ ದೊಡ್ಡದಾಗಿದೆ, ಸುಮಾರು 300 ಪುಟದ ಗ್ರಂಥ. ಅದರ ಬೆಲೆ 80 ರೂಪಾಯಿಗಳು, ಅವತ್ತು 70 ರೂಪಾಯಿ ಕೊಡ ಬೆಲೆ ಇಟ್ಟಿರೋದೇ ಭಾರಿ ಕಡಿಮೆ ಇಟ್ಟಿರೋದು. ಆ ಸೈಜಿನ ಪುಸ್ತಕ ಸರ್ಕಾರ ಕೂಡ 80 ರೂಪಾಯಿ ಕೊಡೋದಿಲ್ಲ. ಅದು ಒಳ್ಳೆ ಪೇಪರ್ನಲ್ಲಿ ಬಹಳ ಆಕರ್ಷಕವಾಗಿ ಮುದ್ರಿತವಾಗಿದೆ. ಅದರ ಬರೀ 80 ರೂಪಾಯಿ ಇಟ್ಟು ಅವತ್ತು 70 ರೂಪಾಯಿ ಮಾತ್ರ ಕೊಡೋ ವ್ಯವಸ್ಥೆ ಮಾಡಿದೆ. ಅದರ ಪ್ರಯೋಜನವನ್ನು ಎಲ್ಲರೂ ಪಡೆಯಬೇಕು ಅಂತ ಹೇಳ್ತಾ ಮುನ್ನೂರು ಪ್ರವೇಶ ವೇಳೆಯಾಗಿದೆ. ಜೊತೆಗೆ ಇವತ್ತು ಒಳ್ಳೆ ಮಂಗಳದ ವಾತಾವರಣವನ್ನ ಸರಿಯಾಗಿ ಉಪಯೋಗ ಮಾಡಿ ಪೂರ್ಣ ಫಲದ ವಿನಿಯೋಗ ಮಾಡ್ತಾ ಇದ್ದಾರೆ. ಒಂದು ಭಾರಿ ವಿಶೇಷ ಆದಿಪರ್ವದ ಮಂಗಳಕ್ಕೆ ಒಳ್ಳೆ ಪೂರ್ಣ ಫಲದ ವ್ಯವಸ್ಥೆಯಾಗಿದೆ, ಎಲ್ಲರೂ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಹೇಳಿಬಿಟ್ಟು ಕಾರ್ಯಕರ್ತರಾದ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದರ ಲಾಭ ಪಡಿಬೇಕು ಅಂತ ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.